قلته.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಯುತಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಕ್ತಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಧನಶಿಷ್ಟಂ ನಿತ್ಯ ನಿರ್ಭೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾದಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮವ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವಾಶವಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಪುನಃ ಸಲ್ಲಿಸಿ ಮಾದನೂರಿನ ವಿಷ್ಣುತೀರ್ಥ ಗುರು ಸಾರ್ವಭೌಮರು ಅವರ ಪರಿಚಯ ಸಾಮಾನ್ಯ ಎಲ್ಲರಿಗೂ ಇದ್ದೇ ಇರುತ್ತೆ. ಕಿರು ಪರಿಚಯ ಮಾಡಿಕೊಟ್ಟು ನಂತರ ಅವರ ಗ್ರಂಥವಾಗಿರತಕ್ಕಂಥ ಚತುರ್ದಶಿ ಎಂಬ ಗ್ರಂಥವನ್ನು ಶುರು ಮಾಡಿ. ವ್ಯಾಸತತ್ವಜ್ಞರ ಶಿಷ್ಯರಾದರು, ತಿರುಮಲಾಚಾರ್ಯರ ಮೊಮ್ಮಕ್ಕಳವರು. ತಿರುಮಲಾಚಾರ್ಯರು ಅಂತ ಸಿದ್ಧಾಪುರದವರು. ಅವರು ವಿಶೇಷವಾಗಿ ಭಗವಂತನ ಪೂರ್ಣ ಅನುಗ್ರಹ ಪಾತ್ರರಾಗಿದ್ದರು. ಅವರಿಗೆ ಮಕ್ಕಳಾದರು, 4 ಜನ ಮಕ್ಕಳಾದರು. ಅದರಲ್ಲಿ ಬಾಳಾಚಾರ್ಯರು ಅಂತ ಅವರಿಗೆ ಮಕ್ಕಳಾಗಲಿಲ್ಲ. ಮಕ್ಕಳಾಗಿಲ್ಲಲ್ಲ ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಸ್ವಪ್ನದಲ್ಲಿ ಜಯತೀರ್ಥರು ಬರ್ತಾರೆ. ಬಂದು ತಮ್ಮ ಶಿಷ್ಯರಲ್ಲಿ ಒಬ್ಬರನ್ನು ಇವರ ಹತ್ತಿರ ಹೋಗಬೇಕು ಅಂತ ಹೇಳುತ್ತಾರೆ. ಅದನ್ನು ನೋಡಿ ಸಂತೋಷದಿಂದ ಬಹಳ ನಮ್ಮ ತಿರುಮಲಾಚಾರ್ಯರು ಸೊಸೆಯನ್ನು ಕರೆದು ಹೇಳುತ್ತಾರೆ, ನೋಡಮ್ಮ, ದೊಡ್ಡವರು ನಿನ್ನ ಗರ್ಭದಲ್ಲಿ ಬರಲಿಕ್ಕಿದ್ದಾರೆ, ಮಹಾನುಭಾವರು ಬರಲಿಕ್ಕಿದ್ದಾರೆ. ಆದ್ದರಿಂದ ಅವರು ಬಂದ ಮೇಲೆ ಸರ್ಪದ ಓಡಾಟ ಜಾಸ್ತಿಯಾಗುತ್ತೆ. ಹಿಂದೆ ಜಯತೀರ್ಥರೇ ಸರ್ಪದ ರೂಪದಿಂದ ಬರ್ತಾರೆ ಅವರ ಹಿಂದೆ. ಆದ ಕಾರಣ ನೀನು ಗರ್ಭವತಿಯಾದಾಗ ಸೀಮಂತ ಇತ್ಯಾದಿಗಳು ಮಾಡುತ್ತಾರಲ್ಲವ, ಆಗ ಸರ್ಪ ಬರುತ್ತೆ, ಹೆದರಬೇಡ. ನಂತರ ಮಗುವನ್ನು ತೊಟ್ಟಿಲಲ್ಲಿ ಹಾಕಿದಾಗ ಸರ್ಪ ಬರುತ್ತೆ, ಹೆದರಬೇಡ ಅಂತ ಹೇಳಿದರು. ಸೀಮಂತ ಮಾಡಲಿಕ್ಕಿದ್ದಾಗ ಹಾವು ಬಂತು, ಎಲ್ಲರೂ ಹೆದರಿಕೊಂಡಾಗ ಆಕೆ ಹೆದರಲಿಲ್ಲ, ಬಟ್ಟಲಲ್ಲಿ ಹಾಲನ್ನಿಟ್ಟು ಕಳಿಸಿದ್ಲು. ನಂತರ ಮಗುವಿಗೆ ನಾಮಕರಣ ಮಾಡಲಿಕ್ಕೆ ವಿಶೇಷವಾಗಿ ತೊಟ್ಟಿಲಲ್ಲ ಹಾಕಿ ತೂಗುವಾಗ ಹಾವೇ ಬಂದು ತೊಟ್ಟಲಿಗೆ ಸುತ್ತಿಕೊಳ್ತು, ಎಲ್ಲರೂ ಹೆದರಿದ್ರು, ಆಕೆ ಹೆದರಲಿಲ್ಲ. ಜಯತೀರ್ಥರ ಸ್ಮರಣೆ ಮಾಡುತ್ತಾ ಇದ್ದು ಕ್ಷೀರವನ್ನು ನೈವೇದ್ಯವಾಗಿಟ್ಟು ಕಳಿಸಿದ್ರು. ತದನಂತರ ಈ ಹುಡುಗ ವಿಶೇಷವಾಗಿ ಬೆಳೆದು ತನಗೆ ಒಳ್ಳೆ ಗುರುಗಳು ಬೇಕು ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅದೇ ಹೊತ್ತಿಗೆ ಸರಿಯಾಗಿ ವ್ಯಾಸ ತತ್ವಜ್ಞನು ನನಗೆ ಒಳ್ಳೆ ಶಿಷ್ಯ ಬೇಕು, ನಾನು ಕಲಿತದ್ದನ್ನೆಲ್ಲ ಅವರಿಗೆ ಅರ್ಧ ಹಾಕಬೇಕು ಅಂತ ಚಿಂತನೆ ಮಾಡಿದಾಗ ಇಬ್ಬರ ಭೇಟಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಆಗುತ್ತೆ. ಅದನ್ನೇ ದಾಸರೊಬ್ಬರು ಹೇಳುತ್ತಾರೆ, ಎಂಥಾತ ಗುರುರಾಯನು ಈ ಜಗದಂತರ್ನಿಯಾಮಕನು ಅಂತ ರಾಘವೇಂದ್ರ ಸ್ವಾಮಿಗಳು ಮಾಡತಕ್ಕಂಥ ಒಳ್ಳೆ ನೃಸಿಂಹದೇವರ ಅನುಗ್ರಹದಿಂದ ಮಾಡುವ ವ್ಯಾಪಾರವೇನಯ್ಯ ಅಂದರೆ ಗುರು ಶಿಷ್ಯರನ್ನು ಒಟ್ಟಾಗಿ ಸೇರಿಸ್ತಾರೆ. ಎಲ್ಲೆಲ್ಲಿ ಗುರುಗಳು ಶಿಷ್ಯರು ಗುರುಗಳನ್ನು ಬಯಸಿ ರಾಯರ ಸೇವೆ ಮಾಡುತ್ತಾರೆ ಅವರಿಗೆ ಅವರ ಗುರುಗಳ ಹತ್ರ ಸೇರಿಸುವ ಕಾರ್ಯ ರಾಘವೇಂದ್ರ ಸ್ವಾಮಿಗಳು ಮಾಡುತ್ತಾ ಇದ್ದಾರೆ. ಆ ರೀತಿಯಾಗಿ ಅವರಿಬ್ಬರೂ ಅಲ್ಲಿ ಭೇಟಿಯಾದರು. ನಂತರ ವಿದ್ಯಾಭ್ಯಾಸ ಶುರು ಆಯಿತು. ಯಾರೋ ಅವರ ಹತ್ತಿರ ಬಂದಾಗ ಒಬ್ಬ ಬ್ರಾಹ್ಮಣ ಈ ಹುಡುಗನನ್ನು ಏನು ಓದ್ತಾ ಇದ್ದೀಯಾ ಅಂತ ಕೇಳಿದರೆ ಇನ್ನೂ ಬೆಳಿಗ್ಗೆ ಸ್ನಾನ ಆಗಿದ್ದಿಲ್ಲ, ಅಂಥ ಕಾಲಕ್ಕೆ ಏನು ಓದ್ತಾ ಇದ್ದೀಯೋ ಅಂತ ಕೇಳಿದರೆ ಹೋಗಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಬಂದು ಸುಮಧ್ವವಿಜಯ ಅಂತ ಹೇಳಿದರೆ ಅಲ್ಲ ಅದು ಹೇಳಲಿಕ್ಕೆ ಸ್ನಾನ ಯಾಕೆ ಮಾಡಿದೆಯಾ ಅಂದರೆ ಸುಮಧ್ವವಿಜಯ ಅಂತ ಹೆಸರು ಮೈಲಿಗೆ ಅಂತ ಹೇಗೆ ಹೇಳಬೇಕು. ಅಷ್ಟು ದೀಕ್ಷಾ ಅವರು ನಿರಂತರ 16 ಸರ್ಗ ಪಾರಾಯಣ ಸುಮಧ್ವವಿಜಯ ಮಾಡ್ತಾ ಬಂದರು. ತಮ್ಮ ಜೀವನದಲ್ಲಿ ವಿಶೇಷವಾದ ಅಧ್ಯಯನವನ್ನು ವ್ಯಾಸ ತತ್ವಜ್ಞರತ್ರ ಪೂರ್ಣಗೊಳಿಸ್ತಾರೆ. ವ್ಯಾಸ ತತ್ವಜ್ಞರತ್ರ ಇದ್ದಾಗ ಈ ಮಹಾನುಭಾವರು ವಿಶೇಷವಾಗಿ ಅವರು ಅನೇಕ ಸಲ ಮಂಗಳಗಳನ್ನು ಮಾಡಿದ್ದಾರೆ ವ್ಯಾಸ ತತ್ವಜ್ಞರು. ಅವರ ಮಕ್ಕಳಾಗಿಯೇ ತಂದೆ ಗೋಪಾಲದಾಸರು ಅಂದರೆ ಗೋಪಾಲದಾಸರ ತಮ್ಮಂದರು ಗೋಪಾಲದಾಸರಿಗೆ ಎಷ್ಟು ಜನ್ಮಗಳಿವೆ ಅಂತ ಹೇಳುತ್ತಾ ಅದರಲ್ಲಿ ಹೇಳುತ್ತಾರೆ ವ್ಯಾಸತತ್ವಜ್ಞರ ಅಂದರೆ ವೆಂಕಟ ರಾಮಾಚಾರ್ಯರ ಮಗನಾಗಿ ಬರ್ತಾರೆ ಗೋಪಾಲದಾಸರು ಅಂತ ಹೇಳ್ತಾರೆ. ಅವರಲ್ಲಿ ಬಂದಿರ್ತಾರೆ. ಬಂದಾಗ ಹಿಂದೆ ಜಗನ್ನಾಥದಾಸರ ಅಪಮೃತ್ಯವನ್ನು ಪರಿಹಾರ ಮಾಡಲಿಕ್ಕೆ ಅದನ್ನು ತಾವು ಸ್ವೀಕಾರ ಮಾಡಿರ್ತಾರೆ, ಅದು ಬೆನ್ನತ್ತಿ ಬಂದಿರುತ್ತೆ. ಅಲ್ಲಿ ಇಲ್ಲಿ ಕರ್ಮ ಅಂಬೋದು ಒಂದ ನಾವು ಉಣಬೇಕು ಅಥವಾ ನಮ್ಮ ವತಿಯಿಂದ ಯಾರಾದರೂ ತಗೋಬೇಕು, ಇರೋದು ಹೋಗಲ್ಲ. ನಾಭುಕ್ತಂ ಕ್ಷೀಯತೆಯ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ. ಆ ರೀತಿಯಾಗಿ ಅಪಮೃತ್ಯು ಪರಿಹಾರ ಆಗಬೇಕಾಗಿತ್ತು. ಅದಕ್ಕಾಗಿ ವ್ಯಾಸ ತತ್ವಜ್ಞರು ಇವರಿಗೆ ನಮ್ಮ ಮಾದನೂರ ಸ್ವಾಮಿಗಳಿಗೆ ಅಂದರೆ ಇನ್ನು ಯತಿಗಳಾಗಿ ಜಯತೀರ್ಥ ಅಂತ ಅವ್ರ ಹೆಸರು ಜಯತೀರ್ಥಾಚಾರ್ಯರಿಗೆ ನೀವು ವಿಶೇಷವಾಗಿ ತುಂಗಭದ್ರಾ ನದಿಯಲ್ಲಿ ಕಂಠದವರೆಗೂ ಮುಳುಗಿ ನೀರಲ್ಲಿ ಜಪವನ್ನು ಮಾಡಬೇಕು. ಮೃತ್ಯುಂಜಯ ಲಕ್ಷ್ಮೀ ನೃಸಿಂಹ ಮಂತ್ರ ಮೃತ್ಯು ಹರ ನೃಸಿಂಹ ಮಂತ್ರವನ್ನು ಮಾಡಬೇಕು ಉಗ್ರಮಂತ್ರವನ್ನು ಹೇಳಿದಾಗ 48 ದಿನ ದಿನಕ್ಕೆ ಒಂದು ಖರ್ಜೂರ ತಿಂದಿದ್ದು ಸೇವಾ ಮಾಡುತ್ತಾರೆ. ಒಂದು ಖರ್ಜೂರ ತಿಂದಿದ್ದು 49ನೇ ದಿನ ಅದು ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಸರಿಯಾಗಿ ಅವತ್ತು ಸುಧಾ ಮಂಗಳ ಇಟ್ಟುಕೊಂಡಿರ್ತಾರೆ ವ್ಯಾಸತತ್ವಜ್ಞರು. ಸುಧಾ ಮಂಗಳ ಇಟ್ಟುಕೊಂಡು ಅವರು ದೂರದಲ್ಲಿ ಮಂಟಪದಲ್ಲಿ ಪ್ರವಚನ ಮಾಡ್ತಿರ್ತಾರೆ. ಇವರು ವ್ಯಾಸತತ್ವಜ್ಞರು ಪ್ರತಿಷ್ಠಾ ಮಾಡಿದ ಗೋಪಾಲಕೃಷ್ಣದೇವರು ವ್ಯಾಸತತ್ವಜ್ಞರು ವೃಂದಾವನ ಪಕ್ಕದಲ್ಲಿದೆ. ಆ ಗೋಪಾಲಕೃಷ್ಣದೇವರ ಸನ್ನಿಧಾನಕ್ಕೆ ಬರ್ತಾರೆ. ಬಂದರೆ ಮುಂದೆ ಮಂಗಳ ಆದ ಮೇಲೆ ಪಂಚಾಮೃತ ಮಾಡಬೇಕು ಅಂತ ಅಲ್ಲಿ ಗಂಗಾಳಗಳ ತುಂಬ ಹಾಲು ಮೊಸರು ಎಲ್ಲ ತೆಗೆದಿಟ್ಟಿರ್ತಾರೆ. ಇಟ್ಟಿದ್ದರೆ ಇವರು ಬಂದು ಎಲ್ಲವನ್ನ ಕುಡಿದುಬಿಡ್ತಾರೆ. ಕುಡಿದುಬಿಟ್ಟು ಆ ಗೋಪಾಲಕೃಷ್ಣದೇವರು ಹಿಂದೆ ಹೋಗಿ ಮಲ್ಕೊಂಬಿಡ್ತಾರೆ. ಇವರು ಸರಿಯಾಗಿ ಆ ಹಾಲನ್ನು ಬಾಯಿಗೆ ಎತ್ತಿದಾಗ ಸ್ವಾಮಿಗಳು ಸುಧಾ ಪ್ರವಚನವನ್ನು ನಿಲ್ಲಿಸಿ ಶಿಷ್ಯರಿಗೆ ಹೇಳುತ್ತಾರೆ, ಪಂಚಾಮೃತ ಸೂಕ್ತ ಹೇಳಿ ಅಂತ. ಪಂಚಾಮೃತ ಸೂಕ್ತ ಹೇಳಿ ಅಂತ ಹೇಳಿದಾಗ ಅವರು ಶಿಷ್ಯರನ್ನು ಕೇಳ್ತಾರೆ, ಸುಧಾ ಪ್ರವಚನದಲ್ಲಿ ಪಂಚಾಮೃತ ಸೂಕ್ತ ಯಾಕೆ ಅಂತ, ಇಲ್ಲ ಹೇಳಿ ಅಂತ ಹೇಳ್ತಾರೆ. ಅಷ್ಟೊಳಕ್ಕೆ ಒಬ್ಬ ಶಿಷ್ಯ ಓಡಿ ಬರ್ತಾನೆ, ಬಂದು ಇನ್ನೆಲ್ಲಿ ಪಂಚಾಮೃತ, ನಿಮ್ಮ ಶಿಷ್ಯ ಕುಡಿದು ಬಿಟ್ಟಿದ್ದಾನಲ್ಲ, ನಿಮ್ಮ ಶಿಷ್ಯ ಕುಡಿದು ಬಿಟ್ಟಿದ್ದಾನೆ ಅಂತ ಹೇಳಿದಾಗ, ಇಲ್ಲ ಹಾಗಲ್ಲ ಅದು ಅಂತ ಹೇಳಿ ಇವರು ಬರ್ತಾರೆ. ಅವರು ಬಿಂಬನಿಗೆ ಅಭಿಷೇಕ ಮಾಡಿದ್ದಾರೆ. ಆವಾಗ ಶಿಷ್ಯರು ಸ್ವಲ್ಪ ಟೀಕೆ ಮಾಡಿಬಿಡ್ತಾರಲ್ಲ, ಮಠಾನ ಮೇಲೆ ಇದ್ದೇ ಇರ್ತಾರೆ. ಆವಾಗ ಆ ಶಿಷ್ಯರು ಹೇಳ್ತಾರೆ, ಪಂಚಾಮೃತ ಕುಡಿಯುವುದೇ ಅಲ್ವಾ ಮೇಮನಿಗೆ ಅಭಿಷೇಕ ಅಂದರೆ, ಅದು ನಾವು ಮಾಡೋಣ. ಅದಕ್ಕೆ ಹೀಗಾದರೆ ನೀವು ಮಾಡಿ ಅಂತ ಅಲ್ಲಿ ಬಂದು ಆ ವೇಣುಗೋಪಾಲಕೃಷ್ಣನ ಸ್ಪರ್ಶ ಮಾಡಿದ ಕೂಡಲೇ ಆ ಗೋಪಾಲಕೃಷ್ಣದೇವರ ಬಾಯಿಯಿಂದ ಎಲ್ಲ ಪಂಚಾಮೃತ, ಪಂಚಾಮೃತ ಥರ ಅಲ್ಲ, ಹಾಲು ಹಾಲಾಗಿ ಮೊಸರು ಮೊಸರಾಗಿ ಹೀಗೆ ಹಣ್ಣು ಹಣ್ಣಾಗಿ ಎಲ್ಲ ಗಂಗಾಳಗಳು ತುಂಬಿಬಿಡ್ತು, ಎಲ್ಲರಿಗೂ ಆಶ್ಚರ್ಯ. ಆದ್ದರಿಂದ ಆ ಮಹಾನುಭಾವರು ನಿಮ್ಮ ಥರ ಹಾಲು ಮೊಸರು ಕೊಡದವರಲ್ಲ, 48 ದಿನ ಉಪವಾಸ ಮಾಡಿದವರು ಇವರು. ಪೂರ್ಣ ಆಯಿತು ಜಪ, ಆದ್ದರಿಂದ ಒಳಗಿರುವ ನರಸಿಂಹದೇವರಿಗೆ ಅಭಿಷೇಕ ಅಂತ ಮಾಡಿದ್ದಾರೆ. ನಾವು ಆ ಕುಡಿಬೇಕು ಅಂತಿದ್ರು ಒಂದು ತಂಬಿಗೆ ಕುಡಿದ್ರೆ ಸಾಕು, ಎರಡು ತಂಬಿಗೆ, ಮೂರು ತಂಬಿಗೆ ಮುಗದೇ ಬಿಡುತ್ತೆ. ಅಂಥದ್ದು ಗಂಗಾಳಗಳ ಗಟ್ಟಲೆ ಹಾಲು ಮೊಸರು ಎಲ್ಲ ಕುಡಿಬೇಕು ಅಂದರೆ ಅದು ದೈವೀ ಶಕ್ತಿ ವ್ಯಾಪಾರ ಅಷ್ಟೇ ಹೊರತು ಸಾಮಾನ್ಯ ಮನುಷ್ಯರದಲ್ಲ ಅಂತ ನಿರ್ಣಯ ಮಾಡಿಕೊಡ್ತಾರೆ. ಅಂಥ ಮಹಾನುಭಾವರು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ. ಶ್ರೀ ಸತ್ಯವರ ತೀರ್ಥರತ್ತೆ ಸನ್ಯಾಸ ವ್ಯಾಸತತ್ವಜ್ಞರು ಸೂಚನೆ ಕೊಟ್ಟಂತೆ ಅಲ್ಲೇ ಆಗಬೇಕು ಅಂದಕ್ಕೆ ಅಲ್ಲಿ ವಿಶೇಷವಾಗಿ ಗುರುಗಳ ಹತ್ರ ಸನ್ಯಾಸ ಸ್ವೀಕಾರ ಮಾಡಿ ಅನೇಕ ಕಾಲ ಸಂಚಾರ ಮಾಡಿ ವಿಶೇಷ ಗ್ರಂಥಗಳನ್ನು ಬರೀತಾರೆ. ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜನಿ, ಆದ ಮೇಲೆ ಭಾಗವತ ಸಾರೋದ್ಧಾರ ಇತ್ಯಾದಿ ಗ್ರಂಥಗಳನ್ನು ಬರೆದು ಜಗತ್ತಿಗೆ ಉಪಕಾರ ಮಾಡಿ ಮಾದನೂರಿನಲ್ಲಿ ವೃಂದಾವನಸ್ಥರಾಗ್ತಾರೆ ಮಹಾನುಭಾವರು. ಬದರಿಗೆ ಹೋಗಬೇಕು ಅಂತ ಒಂದು ಸಂಕಲ್ಪ ಮಾಡಿದರೆ ಬದರಿ ನಾರಾಯಣನೇ ಶಿಲಾರೂಪದಿಂದ ಬಂದುಬಿಡುತ್ತಾನೆ ಅವರ ಹತ್ರಿಗೆ. ಅದಕ್ಕೆ ಹೇಳ್ತಾರೆ ಅವರ ಆಶ್ರಮವೇ ಬದರಿಕಾಶ್ರಮ. ಅಲ್ಲಿ ಗಂಗಾ ನದಿ ಯಾವುದು ಅಂದರೆ ಕುಶಾ ನದಿ ಅಂತ ಹೇಳ್ತಾರೆ. ಅಲ್ಲಿರುವ ಋಷಿಮುನಿಗಳೆಲ್ಲರೂ ಕೂಡ ವಿಶೇಷವಾಗಿ ಆ ಗಿಡಗಳ ರೂಪದಲ್ಲಿ ನಿಂತಿದ್ದಾರೆ ಮಹಾನುಭಾವರು ಅಂತ ಅವರನ್ನು ವರ್ಣನೆ ಮಾಡುತ್ತಾರೆ. ಅಂಥವರು ಬರೆದಿರತಕ್ಕಂಥ ಗ್ರಂಥಗಳಲ್ಲಿ ಒಂದು ಚತುರ್ದಶಿ. ಹೆಸರೇ ಚಿತ್ರ, ತ್ರಯೋದಶಿ ಗೊತ್ತು, ದ್ವಾದಶಿ ಗೊತ್ತು, ಚತುರ್ದಶಿ ನಮಗೆ ಗೊತ್ತಿಲ್ಲಲ್ಲ ಅಂದರೆ ಮಾಮೂಲಾಗಿ ಚತುರ್ದಶಿ ಆದಮೇಲೆ ಹುಣ್ಣಿಮೆ, ಹಾಗೆ ಅಂದರೆ ಗ್ರಂಥಕ್ಕೆ ಚತುರ್ದಶಿ ಅಂತ ಹೆಸರೇ ಆಗಿ ಬಂತು ಅಂತ ಹೇಳ್ತಾರೆ. ಚತುರ್ದಶ ಅಂದರೆ 14. ಒಂದು ಗ್ರಂಥದಲ್ಲಿ ಒಂದು ಪ್ರಕರಣಗಳು ಅಂತ, ಚಿಕ್ಕ ಚಿಕ್ಕ ಪ್ರಕರಣಗಳು, ಅದನ್ನು ಅಧ್ಯಾಯಗಳು ಅಥವಾ ಪ್ರಕರಣಗಳು ಅಂತ ಹೇಳ್ತಾರೆ. ಅಂಥ ಪ್ರಕರಣಗಳು 14 ಪ್ರಕರಣಗಳು ಯಾವ ಗ್ರಂಥದಲ್ಲಿ ಇದೆಯೋ ಆ ಗ್ರಂಥವನ್ನು ಚತುರ್ದಶಿ ಅಂತ ಕರೆದು, ಹಾಗೆ ಯಾವ ಗ್ರಂಥದಲ್ಲಿ 16 ಪ್ರಕರಣಗಳಿವೆಯೋ ಅದನ್ನು ಷೋಡಶಿ ಅಂತ ಕರೆದು. ಒಟ್ಟಾರೆ ಏನು ಹೇಳಿದ್ದಾರೆ ಈ 14 ಪ್ರಕರಣಗಳಲ್ಲಿ ಚತುರ್ದಶಿಯಲ್ಲಿ ಅಂದರೆ ಹೇಳ್ತಾರೆ, ಸಾಮಾನ್ಯವಾಗಿ ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ನಗ್ನರು ಅಂದರೆ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ನಗ್ನರು ಅಂದರೆ ಬಟ್ಟೆ ಇಲ್ಲದವರು ಮೈ ಮೇಲೆ ಅಲ್ಲ ಅಂದರು. ಯಾರಾದರೆ ವೇದೋಕ್ತ ಕರ್ಮಾನುಷ್ಠಾನ, ಮನುಷ್ಯರಿಗೆ ವಸ್ತ್ರದ ಸಮಾನ ಯಾವುದು ಅಂದರೆ ವೇದೋಕ್ತ ಕರ್ಮಾನುಷ್ಠಾನ. ವೇದೋಕ್ತ ಕರ್ಮಾನುಷ್ಠಾನವನ್ನು ಯಾರು ಬಿಡುತ್ತಾರೋ ಅವರು ವಸ್ತ್ರವಿಲ್ಲದ ಜನ್ಮವನ್ನು ಪಡೆಯುತ್ತಾರೆ. ವೇದೋಕ್ತ ಕರ್ಮಾನುಷ್ಠಾನವೇ ಬ್ರಾಹ್ಮಣರಿಗೆ ವಸ್ತ್ರ. ಅಂಥ ಕಾಲಕ್ಕೆ ವೇದೋಕ್ತ ಕರ್ಮಾನುಷ್ಠಾನವನ್ನು 1 ಕಾಲ ಪೂರ್ಣ ತ್ಯಾಗ ಯಾರು ಮಾಡುತ್ತಾರೋ ಅಂಥವರ ಮುಖ ನೋಡಿದರೂ ಬಹಳ ಅನರ್ಥ. ಎಷ್ಟು ಅನರ್ಥ ಅಂದರೆ ಅವರ ದರ್ಶನ ಮಾಡಿದರೂ, ನಂತರ ಅವರಲ್ಲಿ ಮಾತಾಡಿದರು, ಅವರ ಪಕ್ಕದಲ್ಲಿ ಕೂತರು, ವಿಶೇಷವಾಗಿ 7 ಜನ್ಮಗಳ ಪುಣ್ಯ ನಾಶ, 7 ನೀಚ ಜನ್ಮಗಳ ಪ್ರಾಪ್ತಿ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಎಲ್ಲಿ ಹೋದರೂ ಅಂಥವರೇ ಸಿಗ್ತಾರೆ. ಆಟೋ ಏರಿದರು, ಎಲ್ಲಿ ಹೋದರೂ, ಏನು ಮಾಡಿದರು, ಎಲ್ಲ ಅಂಥವರೇ ಸಿಗ್ತಿರ್ತಾರಲ್ಲ. ಹಾಗಾದರೆ ನಾವು ಮಾಡಿದ ಪುಣ್ಯ ಚೂರು ಮಾಡ್ತೀವಿ, ಅಲ್ಲಿಗಲ್ಲಿ ಗಾಡಿಯಲ್ಲಿ ಹೋಗಿಬಿಡುತ್ತಾ ಅಂದರೆ ಅದಕ್ಕೆ ಹೇಳಿದರು, ಅಂಥ ಒಂದು ದುರವಸ್ಥೆಯಿಂದ ನಮ್ಮನ್ನು ತಪ್ಪಿಸುವಂಥ ಒಂದು 14 ಪ್ರಕರಣಗಳು ಕೊಟ್ಟರು. ಅದರಲ್ಲಿ ಜೀವ ಹೋಮ ಪ್ರಕರಣ ಅಂತ ಬರುತ್ತೆ. ಈ ಪ್ರಕರಣಗಳನ್ನು ಯಾರು ನಿತ್ಯವೂ ಚಿಂತನೆ ಮಾಡುತ್ತಾರೋ ಅವರು ಒಂದು ವೇಳೆ ಈ ಯಾರು ಯಾರು ವೇದೋಕ್ತ ಕರ್ಮಾನುಷ್ಠಾನವನ್ನು ಬಿಟ್ಟಿರ್ತಾರೆ ಅಂಥವರನ್ನು ನೋಡಿದರೂ ಸ್ಪರ್ಶ ಮಾಡಿದರೂ ಏನಾದರೂ ಕೂಡ ಅವರಿಗೆ ಯಾವ ತೊಂದರೆ ಆಗಲ್ಲ, ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಕವಚದಂತೆ ನಮಗೆ ರಕ್ಷಣೆ ಮಾಡೋದು ವಿಶೇಷವಾಗಿ ಚತುರ್ದಶಿ ಅಂದರೆ 14 ಪ್ರಕರಣಗಳು. ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಈ ನಾನಾ ರೀತಿಯಾದ ವೇದೋಕ್ತ ಕರ್ಮಾನುಷ್ಠಾನದಿಂದ ಬಾಹಿರರಾದವರ ದರ್ಶನ ಆದರೂ ಏನು ತೊಂದರೆ ಇಲ್ಲ ಎಂಬುದನ್ನು ತಿಳಿಸಿಕೊಡ್ತಾರೆ. ಇನ್ನು ಈ ಗ್ರಂಥದಲ್ಲಿ ಅನೇಕ ವಿಚಾರಗಳು ಬರ್ತಾ ಇವೆ. ಇನ್ನೇನು ಅಂದರೆ ಮೊದಲನೆಯದು ವಿಶೇಷವಾಗಿ ಜೀವ ಹೋಮ ಪ್ರಕರಣ ಅಂದರು. ಜೀವ ಹೋಮ ಪ್ರಕರಣದಲ್ಲಿ ವಿಶೇಷವಾಗಿ ಏನು ಹೇಳುತ್ತಾರೆ ಅಂದರೆ ಶರೀರದ ಮೇಲೆ ಅಭಿಮಾನ ತ್ಯಾಗ. ಚೂರು ಮೆಲ್ಲಕ್ಕೆ ಹೇಳಿಕೊಂಡವಳು ಸ್ತೋತ್ರ ಹೇಳು. ಶರೀರ ಮೇಲೆ ಅಭಿಮಾನ ತ್ಯಾಗ ಅಂದರು. ಈ ಚಿಂತನೆಯಿಂದ ಬರುತ್ತೆ. ಅದನ್ನು ನೋಡ್ಲಿಕ್ಕೆ ಹೋದಾಗ ನಾವು ಪ್ರಾಣವನ್ನು ಬಿಡಬೇಕು. ಒಂದು ದಿವಸ ಹುಟ್ಟಿದವರಿಗೆ ಸಾವು ಖಚಿತ, ಹುಟ್ಟಿದವರಿಗೆ ಸಾವು ಖಚಿತ. ಆ ಸಾವು ಬರೋದು ಹೇಗೆ ಬರುತ್ತೆ ಅಂದರೆ ಹೇಳ್ತಾ ಇದ್ದಾರೆ, ಶತವೃಶ್ಚಿಕ ದಷ್ಟಸ್ಯ ಯಾಪೀಡ ಸಾನುಭೂಯತೆ. 100 ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವು ಪ್ರಾಣ ಹೋಗುವಾಗ ನಮಗಾಗುತ್ತೆ. ನಂತರ ಆ ಪ್ರಾಣ ತೆಗೆದ ಮೇಲೆ ಶರೀರದ ಮೇಲೆ ಅಭಿಮಾನದಿಂದ ಆ ಶರೀರವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದರೆ ಜೀವಿ ಅಳತಾ ಹಿಂದೆ ಓಡುತ್ತಾನಂತೆ. ಅಷ್ಟೇ ಅಲ್ಲ, ಶರೀರವನ್ನು ಸುಡುತ್ತಾ ಇದ್ದರೆ ಬೇಡ ಅಂತಾನೆ, ಯಾರೂ ಕೇಳೋ ಹಂತದಲ್ಲಿರಲ್ಲ, ಸುಟ್ಟಾಕ್ತಾರೆ. ಸುಡುತ್ತಾ ಇದ್ದರೆ ಇವನನ್ನೇ ಸುಟ್ಟ ಭಾವನೆ ಬರ್ತಾ ಇರುತ್ತೆ ಇವನಿಗೆ, ಅಂದರೆ ಈ ಜೀವಿಯನ್ನೇ ಸುಟ್ಟಂತೆ ಉರಿತಾ ಇರುತ್ತೆ. ಅದಕ್ಕೆ ಹೇಳುತ್ತಾರೆ ಆ ಕರ್ಮ ಮಾಡುವಾಗ ಕರ್ತೃವನ್ನು ತುಂಬ ಸಲ ಸ್ನಾನ ಮಾಡಲಿಕ್ಕೆ ಹೇಳ್ತಾರೆ, ತುಂಬ ಸಲ ಸ್ನಾನ ಮಾಡಲಿಕ್ಕೆ ಹೇಳ್ತಾರೆ. ಯಾಕೆ ಅಂದರೆ ದಾಹಜನಿತ ತಾಪ ಉಪಶಮಾರ್ಥಂ ಅಂತ. ಅಂದರೆ ಸುಡೋದರಿಂದ, ಹೆಣ ಸುಡೋದರಿಂದ ಬಂದ ತಾಪ ಉಪಶಮನ ಆಗಲಿ ಎಂದರು. ಅಲ್ಲ, ಸುಟ್ಟದ್ದು ಹೆಣವನ್ನು, ತಾಪ ಬಂದದ್ದು ಜೀವಿಗೆ, ಅದು ಹೋಗಲಿಕ್ಕೆ ಕರ್ತೃ ಸ್ನಾನ ಮಾಡಬೇಕು. ಎಲ್ಲಿಗೆಲ್ಲಿಗೆ ಸಂಬಂಧ ಅಂದರೆ ಆ ಹೆಣದ ಆ ಶರೀರದ ಮೇಲೆ ಅಭಿಮಾನ ಇದ್ದದ್ದರಿಂದ ಆ ಶರೀರವನ್ನು ಸುಟ್ಟಾಗ ಆ ನೋವು ಅಂದರೆ ಆ ವಿಶೇಷವಾದ ಉರಿ ಕಟ್ಟಿಗೆಯಲ್ಲಿ ಉರಿದಂತೆ ಇವನಿಗಾಗ್ತಾ ಇರುತ್ತೆ, ಮೈಯೆಲ್ಲ ಉರಿತಾ ಇರುತ್ತಂತೆ. ಅದಕ್ಕೆ ಆ ಜೀವಿ ಕರ್ತೃವಿನೊಳಗೆ ಸೇರಿಕೊಂಡು ಕರ್ತೃ ಸ್ನಾನ ಮಾಡಿದರೆ ಅವರಿಗೂ ಪ್ರಶಾಂತ ಆಗುತ್ತೆ ಅಂತ ಇಷ್ಟು ವ್ಯವಸ್ಥೆ. ಇಷ್ಟೆಲ್ಲ ಇದ್ದಾಗ ಅಲ್ಲಿ ಪ್ರಶ್ನೆ ಬರುತ್ತೆ, ಈ ದೇಹಾಭಿಮಾನ ತ್ಯಾಗ ಆಗಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಒಂದೊಂದು ಹೇಳ್ತಾ ಬರ್ತಾರೆ. ನಾವು ಈ ಶರೀರವನ್ನು ಪಡೆದ ಕ್ರಮ ಹೇಗೆ? ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಜನನಿ ಪಿತ ಭೂ ವಾರಿ ದಾಂಬರ ವೆನಿಪ ಪಂಚಾಗ್ನಿಯಲಿ. ಜೀವಿ ಸತ್ತು ಹೋದ ಮೇಲೆ ಪುಣ್ಯ ಪಾಪಗಳನ್ನು ಅನುಭವಿಸಿದ ಮೇಲೆ ನರಕದಿಂದಲೋ ಸ್ವರ್ಗದಿಂದಲೋ ಬರಬೇಕು. ಸ್ವಲ್ಪ ಅಂದರೆ ಪುಣ್ಯ ಜಾಸ್ತಿ ಮಾಡಿ ಪಾಪ ಕಡಿಮೆ ಮಾಡಿದರೆ ಮೊದಲು ನರಕಕ್ಕೆ ಕಳಿಸಿ ನಂತರ ಸ್ವರ್ಗಕ್ಕೆ ಕಳಿಸ್ತಾರೆ. ಇಲ್ಲ, ಪಾಪ ಜಾಸ್ತಿ ಮಾಡಿ ಪುಣ್ಯ ಕಡಿಮೆ ಮಾಡಿದರೆ ಮೊದಲು ಸ್ವರ್ಗಕ್ಕೆ ಕಳಿಸಿ ನಂತರ ನರಕಕ್ಕೆ ಕರ್ಕೊಂಡು ಬರುತ್ತಾರೆ. ಎಲ್ಲಿದ್ದರೂ ಕೂಡ ಆಯಾ ಪುಣ್ಯ ಪಾಪಗಳು ಅನುಭವಿಸಿದ ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಇಟ್ಟು ಭೂಮಿಗೆ ಕಳಿಸ್ತಾರೆ. ಆ ಕಳಿಸೋದು ಅಂದರೆ ಹೇಗೆ ಕಳಿಸ್ತಾರೆ ಅಂದರೆ ಮೇಘದಲ್ಲಿ ಹೋಮ ಮಾಡುತ್ತಾರೆ. ಮೇಘದಲ್ಲಿ ಹೋಮ, ನಂತರ ಮಳೆಯ ಮೂಲಕ ಜೀವ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದ ಮೇಲೆ ಆ ಬೆಳೆಯ ರೂಪದಲ್ಲಿ ಬೆಳೆಯಲ್ಲಿ ಸೇರಿಕೊಂಡು ಬರ್ತಾನೆ ಜೀವ. ಆ ಬೆಳೆಯನ್ನು ಯಾರು ತಗೊಳ್ತಾರೆ ತಂದೆ, ಆ ತಂದೆಯ ಹೊಟ್ಟೆಗೆ ಆಹಾರದ ಆ ಧಾನ್ಯದಲ್ಲಿರುವ ಜೀವ ಸೇರ್ತಾನೆ. ಆ ಸೇರಿ ಆ ತಂದೆಯ ಮೂಲಕ ತಾಯಿ ಗರ್ಭವನ್ನು ಸೇರ್ತಾನೆ, ತಾಯಿ ಮೂಲಕ ಜಗತ್ತಿಗೆ ಬರ್ತಾನೆ. ಈ ಐದು ಸ್ಥಾನಗಳನ್ನು ಐದು ಅಗ್ನಿಗಳು ಅಂತ ಕರೆದರು. ಈ ಐದು ಅಗ್ನಿಗಳಲ್ಲಿ ದೇವತೆಗಳು ಜೀವನನ್ನೇ ಹೋಮ ಮಾಡುತ್ತಾರೆ, ಅಂದರೆ ಅಲ್ಲಿರೋ ಭಗವದ್ ರೂಪಕ್ಕೆ ಜೀವನನ್ನು ಅಧೀನ ಮಾಡುತ್ತಾರೆ. ಸ್ವಾಮಿ ಇವನಿನ್ನ ಅಧೀನ, ಇವನ ಪಾಪಗಳನ್ನು ಕಳೆದು ಇವನಿಗೆ ಒಳ್ಳೆಯ ಜನ್ಮವನ್ನು ಕೊಡಬೇಕು ಅಂತ ಪ್ರಾರ್ಥನಾ ಮೂಲಕವಾಗಿ ಅಲ್ಲಲ್ಲಿ ಹೋಮವನ್ನು ಮಾಡುತ್ತಾರೆ. ಹಾಗೆ ಯಾರನ್ನ ನಮ್ಮನ್ನೇ, ಈ ಜನ್ಮ ಬರಲಿಕ್ಕೆ ಮೊದಲು ನಮ್ಮನ್ನು ಹೋಮ ಮಾಡಿದ್ದಕ್ಕೆ ನಮಗೆ ಈ ಜನ್ಮ ಬಂದಿದೆ. ಆದ್ದರಿಂದ ನಮಗೆ ಈ ಶರೀರ ಬರಲಿಕ್ಕಾಗಿ ಐದು ಕಡೆ ದೇವತೆಗಳು ಹೋಮ ಮಾಡಿದ್ದಾರೆ. ಆ ಶರೀರ ಕೊಡಲಿಕ್ಕಾಗಿ ಐದು ಕಡೆ ಹೋಮ ಮಾಡಿದ್ದನ್ನು ನಾವು ಸತತ ನೆನೆದರೆ ಅವಾಗ ದೇಹದ ಮೇಲೆ ಅಭಿಮಾನ ಇರಲ್ಲ, ಕಡಿಮೆ ಆಗ್ತಾ 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 ಬಂದು ಕೊನೆಗೆ ಹೇಗಾಗುತ್ತೆ ಅಂತ ಹೇಳಿದರೆ ಪ್ರಾಣತ್ಯಾಗ ಮಾಡಿದಾಗಲೂ ನೋವಿರಲ್ಲ, ಶರೀರ ಸುಟ್ಟಾಗಲೂ ಇವರ ಶರೀರ ಸುಡಲ್ಲ. ದೇಹ ಅಭಿಮಾನದಿಂದ ಬರತಕ್ಕಂಥ ಏನೇನು ದೋಷಗಳಿವೆ ಅದೆಲ್ಲ ಹೋಗಿಬಿಡುತ್ತೆ. ಈ ವಿಶೇಷವಾದಂಥ ಒಂದು ಚಿಂತನೆ. ಸರಿ, ಅದು ಹೋದ ಮೇಲೆ ಬದುಕಿರುವಾಗ ವಿಶೇಷವಾದ ಜ್ಞಾನ ವೃದ್ಧಿ, ಭಕ್ತಿ ವೃದ್ಧಿ, ವಿಶೇಷವಾದ ಸಂಪತ್ತು ವೃದ್ಧಿಯಾಗುತ್ತೆ ಅಂಥ ಪ್ರಕರಣವನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಒಂದೊಂದು ಪ್ರಕರಣ ಅಪರೂಪದ ಫಲಗಳನ್ನು ಕೊಡ್ತಾ ಬರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅತ್ರ ವಕ್ಷ್ಯಮಾಣಾನ ಚತುರ್ದಶ ಉಪಾಸನಾನಾಮಪಿ ಅಪರೋಕ್ಷ ಜ್ಞಾನಂ ಮೋಕ್ಷಶ್ಚ ಮುಖ್ಯಂ ಫಲಂ. ಇಲ್ಲಿ ಹೇಳತಕ್ಕಂಥ 14 ಉಪಾಸನೆಗಳು ವೇದದಲ್ಲಿ ಅಂದರೆ ಉಪನಿಷತ್ತಿನಲ್ಲಿ ಹೇಳಿದ ಉಪಾಸನೆಗಳು 14 ಉಪಾಸನೆ, ಆ 14 ಉಪಾಸನೆಗಳನ್ನು ಇಲ್ಲಿ ಏಕತ್ರ ಸಂಗ್ರಹ ಮಾಡಿ ಬೇರೆ ಬೇರೆ ಉಪನಿಷತ್ತಿನಲ್ಲಿ ಹೇಳಿದ ಅನೇಕ ಉಪಾಸನಗಳ ಮಧ್ಯ ಅವಶ್ಯ ಮಾಡಲೇಬೇಕಾದ ಉಪಾಸನಗಳನ್ನು 14 ತೆಗೆದು ನಮಗೆ ಕೊಡ್ತಾ ಇದ್ದಾರೆ. ಇದಕ್ಕೇನು ಫಲ ಅಂದರೆ ಅಪರೋಕ್ಷ ಜ್ಞಾನವೇ ಮುಖ್ಯ ಫಲ, ನಂತರ ವಿಶೇಷವಾಗಿ ಮೋಕ್ಷವೇ ಫಲ. ಇನ್ನು ತತ್ರ ಅವಶ್ಯ ಉಪಾಸನಸ್ಯ ಪಂಚಮಹಾಪಾತಕಿಭಿ ಸಹವಾಸೋಪಿ ತತ್ಸಹವಾಸಜನಿತ ಪಾಪಲೇಪಾಭಾವ ಅವಾಂತರ ಫಲಂ. ಪಂಚಮಹಾಪಾತಕಗಳು ಸ್ವರ್ಣಸ್ಥೇಯ, ಗುರುತಲ್ಪಗಮನ ಮೊದಲಾದಂಥ ಐದು ಪಾತಕಗಳು, ಐದು ಪಾತಕಗಳು ಮಹಾಪಾತಕ ಅನ್ನೋ ಪಾಪಗಳು. ಆ ಐದು ಮಹಾಪಾಪಗಳು ಮಾಡಿದವರನ್ನು ನೋಡಿದರೂ ಸ್ಪರ್ಶ ಮಾಡಿದರೂ ಅವರ ಜೊತೆಗಿದ್ದರೂ ಮಹಾಪಾಪವೇ, ಆ ಪಾತಕಗಳ ಸಂಪರ್ಕ ಮಾಡುವುದೂ ಮಹಾಪಾಪವೇ ಅಂತ ಹೇಳ್ತಾರೆ. ಅಂಥ ರೀತಿಯಲ್ಲಿ ಆ ಮಹಾಪಾತಕಗಳು ಅಂತ ನಮ್ಗೆ ಗೊತ್ತಾಗುತ್ತೇನು, ಯಾರನ್ನು ನೋಡಿದರು ಗೊತ್ತಾಗುತ್ತೆ. ಒಂದು ವೇಳೆ ನಮ್ಮ ಹಣೆಯಲ್ಲಿ ಎಂಥ ಮಹಾಪಾತಕಗಳ ಸಹವಾಸ ಆಗುವ ಅವಕಾಶ ಇದ್ದರೆ, ಅಂಥದ್ದು ನಮಗೆ ಗೊತ್ತಿಲ್ಲದೆ ಆದರೆ ಆ ದೋಷವನ್ನು ತೆಗೆದು ಬಿಡುತ್ತೆ ಈ ವಿಶೇಷವಾಗಿರತಕ್ಕಂಥ 14 ಚಿಂತನೆಗಳು. ಅಂದರೆ ಹೇಳ್ತಾರೆ ತತ್ರ ಏವಂ ಅನುಸಂಧಾನ ಪ್ರಕಾರ, ಇಲ್ಲಿ ಅನುಸಂಧಾನವನ್ನು ಹೀಗೆ ಮಾಡಬೇಕು ಅಂತ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಏನದು ತತ್ವನಿಯಾಮಕ ದೇವಾ ಉತ್ತರ ದೇಹ ಆರಂಭಕೈ ಭೂತ ಸೂಕ್ಷ್ಮೈ ಪರಿವೇಷ್ಠಿತಂ ಜೀವಂ ನಾರಾಯಣಾದಿ ಪಂಚ ಅಗ್ನಿಷು ಜುಹ್ಪತಿ. ಇಲ್ಲಿ ಹೇಳುತ್ತಾರೆ ಜೀವಿ ಎಷ್ಟು ಶರೀರಗಳಿಂದ ಇರ್ತಾನೆ ಅಂದರೆ ನಾಲ್ಕು ಶರೀರಗಳಿಂದ ಕೂಡಿಕೊಂಡಿರ್ತಾನೆ. ಒಂದು ಸ್ವರೂಪ ದೇಹ, ಎರಡನೆಯದು ಲಿಂಗದೇಹ, ಮೂರನೆಯದು ಅನಿರುದ್ಧ ದೇಹ, ನಾಲ್ಕನೆಯದು ಸ್ಥೂಲ ದೇಹ. ಈ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹಕ್ಕೂ ಮಧ್ಯ ಸೂಕ್ಷ್ಮ ದೇಹ ಅಂತ ಒಂದು ಬರ್ತಾ ಇದೆ. ಅದೇನು ಸೂಕ್ಷ್ಮ ದೇಹ ಅಂದರೆ, ಈ ಸ್ಥೂಲ ಶರೀರ ಏನಿದೆ, ಈ ಶರೀರ ನಾವು ಪ್ರಾಣತ್ಯಾಗ ಮಾಡಿದರೆ ಇಲ್ಲೇ ಬಿದ್ದು ಬಿಡುತ್ತೆ, ಇಲ್ಲೇ ಬಿದ್ದು ಬಿಡುತ್ತೆ. ಈ ಶರೀರದಲ್ಲಿ ಎರಡು ಭಾಗ ಇದೆ, ಅಂದರೆ 24 ತತ್ವಗಳಿಂದ ತಯಾರಾದದ್ದು ಈ ಶರೀರ. 24 ತತ್ವ ಯಾವುದ್ಯಾವುದು ಅಂದರೆ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಅದರೊಳಗೆ ಮನಸ್ತತ್ವ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತ, ಪಂಚತನ್ಮಾತ್ರ. ಈ ರೀತಿ 24 ತತ್ವಗಳಿಂದ ತಯಾರಾದದ್ದೇ ಈ ಶರೀರ. ಅದರೊಳಗೆ ಎರಡು ಭಾಗವಿರುತ್ತೆ, ಸ್ಥೂಲ ಸೂಕ್ಷ್ಮ ಅಂತ. ಈ ತತ್ವಗಳು ಎರಡು ರೀತಿ, ಸ್ಥೂಲ ಸೂಕ್ಷ್ಮ. ಪ್ರಾಣ ಹೋದ ಮೇಲೆ ಶರೀರ ಬಿದ್ದಿರುತ್ತಲ್ಲ, ಅದರೊಳಗೆ 24 ತತ್ವಗಳು ಇರುತ್ತೆ. ಆ ತತ್ವಗಳೆಲ್ಲ ಸ್ಥೂಲ ರೂಪವಾದ ತತ್ವಗಳು. ಹಾಗೆ ಈ ಶರೀರದಿಂದ ಶರೀರ ಬಿದ್ದು ಹೋಗುವಾಗ ಸೂಕ್ಷ್ಮ ಶರೀರ ಬೇರಾಗುತ್ತೆ, ಅಂದರೆ 24 ತತ್ವಗಳಿಂದ ಕೂಡಿದ ಸೂಕ್ಷ್ಮ ಶರೀರ ಬೇರಾಗಿ ಈ ಅನಿರುದ್ಧ ದೇಹದ ಮೇಲೆ ಎಲ್ಲ ತತ್ವಗಳು ಸೂಕ್ಷ್ಮ ರೂಪದಿಂದ ನಿಲ್ಲುತ್ತೆ. ಅದನ್ನು ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಇದರ ಲಾಭ ಏನು ಸೂಕ್ಷ್ಮ ಶರೀರದ್ದು ಅಂದರೆ, ಈ ಸೂಕ್ಷ್ಮ ಶರೀರದಿಂದ ಮುಂದಿನ ದೇಹಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದೇಹ ಜೀವಿ ಧಾನ್ಯಾದಿಗಳಲ್ಲಿ ಸೇರಿಕೊಂಡು ತಾಯಿಯ ಗರ್ಭಕ್ಕೆ ಸೇರಿದಾಗ ಅಲ್ಲಿ ಅವನಿಗೆ ದೇಹ ಬರುತ್ತೆ. ಆ ದೇಹ ಬರಲಿಕ್ಕೆ ಈ ಸೂಕ್ಷ್ಮ ಶರೀರ ಒಳಗಿರತಕ್ಕಂಥ ತತ್ವಗಳು, ಸೂಕ್ಷ್ಮ ತತ್ವಗಳು ಕಾರಣವಾಗುತ್ತೆ. ಮತ್ತು ಆ ಶರೀರ ಹೋದಾಗ ಇದು ಅಲ್ಲಿಂದ ಸಪರೇಟ್ ಆಗುತ್ತೆ. ಮತ್ತು ಈ ಜೀವನ ಜೊತೆಗೇನೆ ಸ್ವರ್ಗ ನರಕ ಎಲ್ಲ ತಿರುಗಾಡಿ ಬಂದು ನಂತರ ಮತ್ತು ದೇಹವನ್ನು ಕೊಡಲಿಕ್ಕೆ ಈ ಸೂಕ್ಷ್ಮ ತತ್ವಗಳು ಕಾರಣ ಆಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ತತ್ವ ನಿಯಾಮಕ ದೇವಾಹ. ತತ್ವಾಭಿಮಾನಿ ದೇವತೆಗಳ ಮುಂದಿನ ದೇಹವನ್ನು ಆರಂಭಣೆ ಮಾಡುವ ಭೂತ ಸೂಕ್ಷ್ಮೈ ಪರಿವೇಷ್ಟಿತಂ ಜೀವಂ, ಈ ಸೂಕ್ಷ್ಮ ಶರೀರದಿಂದ ಕೂಡಿರತಕ್ಕಂಥ ಜೀವನನ್ನು ನಾರಾಯಣಾದಿ ಪಂಚಾಗ್ನಿಷು ಜುಹ್ವತಿ, ನಾರಾಯಣ ಮೊದಲಾದ 5 ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಎಲ್ಲಿ ಸ್ವರ್ಗಲೋಕವೇ ಒಂದು ಅಗ್ನಿ, ನಂತರ ಮೇಘವೇ ಒಂದಗ್ನಿ, ಭೂಮಿ ಒಂದಗ್ನಿ, ತಂದೆ ಒಂದಗ್ನಿ, ತಾಯಿ ಒಂದಗ್ನಿ, ಜನನಿ ಪಿತ ಭೂ ವಾರಿದ ಅಂದರೆ, ವಾರಿ ಅಂದರೆ ನೀರು, ವಾರಿಯನ್ನು ದ ಕೊಡುವುದು ಅಂದರೆ ಮೇಘ, ವಾರಿದ ಅಂಬರ ಆಕಾಶ ಅಂದರೆ ಸ್ವರ್ಗ. ಈ ರೀತಿ 5 ಕಡೆ ಭಗವದ್ ರೂಪಗಳಿರುತ್ತೆ. ಆ ಭಗವದ್ ರೂಪಗಳಿಗೆ ಜೀವನನ್ನು ಒಪ್ಪಿಸಿಕೊಡುತ್ತಾರೆ, ಹೋಮವನ್ನು ಮಾಡುತ್ತಾರೆ. ಇಲ್ಲಿ ನೋಡಬೇಕಾದರೆ 5 ಕಡೆ 5 ಅಗ್ನಿಗಳಿವೆ, ಅಗ್ನಿಯ ರೂಪದಲ್ಲಿ ಭಗವಂತನೇ ನಿಂತಿದ್ದಾನೆ. ಒಂದು ಅಗ್ನಿ ಅಂತಾಗಬೇಕಾದರೆ ಆಹುತಿ ಕೊಡಲಿಕ್ಕೆ, ಹೋಮ ಮಾಡಲಿಕ್ಕೆ ಅಗ್ನಿ ಅಂತಾಗಬೇಕಾದರೆ ಅಲ್ಲಿ ಏನೇನಿರಬೇಕು? ಅಗ್ನಿ ಇರಬೇಕು, ಅದು ಉರಿಯಲಿಕ್ಕೆ ಸಮಿತ್ತಿರಬೇಕು. ಸಮಿತ್ತು ಇದ್ದ ಮೇಲೆ ಹೊಗೆ ಬಂದೇ ಬರುತ್ತೆ, ಹೊಗೆ ಇರಬೇಕು. ಸಮಿತ್ತು ಧೂಮ ಆದ ಮೇಲೆ ಉರಿ ಇರಬೇಕಲ್ಲಿ, ಹೊಗೆ ಬರ್ತಾ ಇರುತ್ತೆ, ಉರಿ ಇರಬೇಕು, ಉರಿ ಇರಬೇಕು, ಅದು ಅರ್ಚಿ ಅಂತಾರೆ. ನಂತರ ಅಲ್ಲಿಂದ ವಿಶೇಷವಾಗಿರತಕ್ಕಂಥ ಕಿಡಿ ಬರ್ತಾ ಇರುತ್ತೆ, ಅಂದರೆ ಕೆಂಡ ಬೆಂಕಿ ಉರಿದರೆ ಕಟ್ಟಿಯಲ್ಲಿ ಉಳಿಯೋದು ಯಾವುದು ಅಂದರೆ ಕೆಂಡ. ಅದನ್ನು ಅಂಗಾರ ಅಂದರು. ನಾವು ಸಾಮಾನ್ಯವಾಗಿ ಹಚ್ಚಿಕೊಳ್ತೇವಲ್ಲ, ಅದು ಅಂಗಾರ ಅಲ್ಲ, ಅಂಗಾರಕ್ಷತೆ ಅಂತ ನಾನು ಹೇಳ್ತೀನಿ. ಅಂಗಾರ ಅಂದರೆ ಬೆಂಕಿ ಅಂತ ಅರ್ಥ. ಅಂಗಾರ ಅಂದರೆ ಬೆಂಕಿ. ಮತ್ತು ನಾವು ಬೆಂಕಿಯನ್ನು ಹಚ್ಕೊಳ್ತೀವ, ಅದು ತಣ್ಣಗಾದ ಮೇಲೆ ಹಚ್ಕೊಳ್ಳೋದು, ಅದಕ್ಕೆ ನಾವು ಹಚ್ಕೊಳ್ಳೋದು ಅಂಗಾರ ಶೇಷ. ಅಂಗಾರ ಅದನ್ನು ನೀರಲ್ಲಿ ಹಾಕಿ ಉಳದ ಮೇಲೆ ಬಂದದ್ದು ಅಂಗಾರ ಶೇಷ. ಅಂಗಾರವನ್ನೇ ಹಚ್ಕೊಳ್ಳುವ ಸಾಮರ್ಥ್ಯ ಯಾರಿಗೂ ಇಲ್ಲ, ಕೆಂಡ ಹಿಡ್ಕೊಂಡು ಹಚ್ಕೊಳ್ಳಿಕ್ಕೆ ಆಗುತ್ತಾ ಆಗಲ್ಲ. ಆದ್ದರಿಂದ ಅಂಗಾರ. ನಂತರ ವಿಸ್ಫುಲಿಂಗ ಅಂದರು, ಅಂದರೆ ಕಿಡಿ ಹಾರ್ತಾ ಇರುತ್ತೆ. ಹಾಗಾದರೆ ಒಂದು ಹೋಮ ಮಾಡಬೇಕಾದರೆ ಅಗ್ನಿ ಇರಬೇಕು, ನಂತರ ಸಮಿತ್ತಿರಬೇಕು, ಧೂಮವಿರಬೇಕು, ಆದಮೇಲೆ ಅರ್ಚಿ ಜ್ವಾಲೆ ಇರಬೇಕು, ಆದಮೇಲೆ ಅಂಗಾರವಿರಬೇಕು, ವಿಸ್ಫುಲಿಂಗ ಇರಬೇಕು. ಐದು ಆ ರೂಪಗಳಿಂದ ಕೂಡಿದ್ದೇ ಒಂದು ಅಗ್ನಿ. ಆ ಅಗ್ನಿ ಐದರಿಂದ ಕೂಡಿಕೊಂಡಿರುತ್ತೆ. ಐದು ಕಡೆ ಸ್ವರ್ಗ ಮತ್ತು ಮೇಘ, ಭೂಮಿ, ತಂದೆ, ತಾಯಿ, ಈ ಐದು ಕಡೆ ಭಗವಂತ ನಿಂತಿದ್ದಾನೆ. ಯಾವ ಯಾವ ರೂಪದಲ್ಲಿ ನಿಂತಿದ್ದಾನೆ ಅಂದರೆ ಸ್ವರ್ಗಲೋಕದಲ್ಲಿ ನಾರಾಯಣ ಎಂಬ ರೂಪದಿಂದ ಇದ್ದಾನೆ, ನಾರಾಯಣ ಅಂತಿದ್ದಾನೆ. ಮೇಘದಲ್ಲಿ ವಾಸುದೇವ, ನಂತರ ಭೂಮಿಯಲ್ಲಿ ಸಂಕರ್ಷಣ, ತಂದೆಯಲ್ಲಿ ಪ್ರದ್ಯುಮ್ನ, ತಾಯಿಯೊಳಗೆ ಅನಿರುದ್ಧ ಅಂತ ಈ ರೂಪಗಳಿಂದ ನಿಂತಿದ್ದಾನೆ. ಇಲ್ಲಿ ರೂಪಗಳ ಪಂಚೀಕರಣ ಅಂತ ಹೇಳ್ತಾರೆ. ಅಲ್ಲ, ಇವೆಲ್ಲ ನಮಗೆ ಅರ್ಥ ಆಗಲ್ಲ ಆಚಾರ್ಯ, ಏನೇನೋ ಹೇಳ್ತಾ ಇದ್ದೀರಾ ಅಂದರೆ, ಇದು ತಿಳಿಯಲೇಬೇಕಾದ ವಿಚಾರ. ಇದು ತಿಳಿದು ಅನುಸಂಧಾನ ಮಾಡಿದರೆ ದೇವತೆಗಳು ನಮಗೆ ಪೂರ್ಣ ಅನುಗ್ರಹ ಮಾಡುತ್ತಾರೆ. ಆದ್ದರಿಂದ ಅರಣ್ಯಕಾಚಾರ್ಯ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಕಡೆ ಭಗವಂತ ಒಂದೊಂದು ರೂಪದಿಂದ ನಿಂತಿದ್ದಾನೆ. ನಾರಾಯಣ ಅಂತ ಸ್ವರ್ಗ ಲೋಕದಲ್ಲಿ ಯಾವ ರೂಪ, ನಾರಾಯಣ ರೂಪ. ಆ ಅಗ್ನಿಯಿಂದ ಹುಟ್ಟಿ ಬಂದದ್ದೇ ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ, ಅಗ್ನಿಯ ಭಾಗಗಳೇ ಹೌದಾನೆ. ಹಾಗೆ ಭಗವಂತ ಐದು ರೂಪಗಳನ್ನೂ ಧಾರಣೆ ಮಾಡಿದ್ದಾನೆ. ಯಾವುದು ಐದು ರೂಪ? ಅವು ಕೂಡ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಐದು ರೂಪಗಳ ಪರಿಚಯ ಇದೆಯಾ? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಒಂದೊಂದು ಜಾಗದಲ್ಲಿ ಭಗವಂತ ನಿಂತಿರೋದು ಯಾವ ರೂಪದಿಂದ? ಈಗ ಸ್ವರ್ಗಲೋಕವಿದೆ. ಸ್ವರ್ಗಲೋಕದಲ್ಲಿ ಅಗ್ನಿಯಾಗಿ ನಿಂತವ ಯಾರು? ನಾರಾಯಣ. ನಾರಾಯಣವೇ ಅಗ್ನಿ ರೂಪದಲ್ಲಿ ನಿಂತಿದ್ದಾನೆ. ಅವನಿಂದ ಐದು ರೂಪಗಳು ಹುಟ್ಟಿ ಬಂದಿವೆ. ನಾರಾಯಣನಿಂದ ಐದು ರೂಪಗಳು ಹುಟ್ಟಿ ಬಂದಿವೆ. ಮೊದಲನೆಯದು ಯಾವುದು? ನಾರಾಯಣ. ಎರಡನೇ ರೂಪ ಹುಟ್ಟಿದ್ದು ಯಾವುದು? ವಾಸುದೇವ. ಮೂರನೆಯದು ಸಂಕರ್ಷಣ. ನಾಲ್ಕನೆಯದು ಪ್ರದ್ಯುಮ್ನ. ಐದನೆಯದು ಅನಿರುದ್ಧ ಅಂತ ಈ ರೀತಿಯಾಗಿ ಐದು ರೂಪಗಳು ಹುಟ್ಟಿ ಬಂದಿವೆ. ಈ ರೂಪಗಳು ಹುಟ್ಟಿ ಬರುವುದು ಅಂದರೆ ಏನು? ಅದಕ್ಕೆ ಹೇಳ್ತಾರೆ, ನಾರಾಯಣನಿಂದ ನಾರಾಯಣ ರೂಪ ಹುಟ್ಟಿ ಬಂದಿದೆ. ಅಂದರೆ ಅದು ಹೇಗಿರುತ್ತೆ ಅಂದರೆ, ಚಿಕ್ಕ ಚಿಕ್ಕ ಗೊಂಬೆಗಳು ಕೊಟ್ಟೆ, ನಾರಾಯಣ ರೂಪಗಳು ಗೊಂಬೆಗಳು ಮಾಡಿಸಿದ್ದು ಕೊಟ್ಟಿವೆ. ಆ ಗೊಂಬೆಗಳ ಜೊತೆಗೆ ಅಂಟನ್ನು ಕೊಟ್ಟು ಆ ಗೊಂಬೆಗಳನ್ನು ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸಬೇಕು. ಹೇಗೆ ಬೇಕಾದರೂ ಮಾಡ್ಬೋದು. ಒಂದು ಈ ಪುಟಾಣಿ ಲಡ್ಡಿಗೆ ಮಾಡ್ತಾರೆ, ಅದರೊಳಗೆ ಪುಟಾಣಿ ಒಂದೇ ಟೈಪ್ನ ಇಡ್ಲಿಕ್ಕಾಗತ್ತೆ, ಹೇಗೆ ಬೇಕಾದರೂ ಸೇರುತ್ತೆ. ಅದೇ ಥರ ಈ ನಾರಾಯಣನ ಗೊಂಬೆಗಳನ್ನು ಚೆನ್ನಾಗಿ ಒಂದು ಆಕಾರ ಕೊಟ್ಟು ನಾರಾಯಣನಂತೆ ತಯಾರು ಮಾಡಿದರೆ ಮೇಲ್ನೋಟಕ್ಕೆ ನಾರಾಯಣ, ಆತನ ತುಂಬ ಚಿಕ್ಕ 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 ನಾರಾಯಣ ರೂಪಗಳೆಲ್ಲ ಕೂತಿರುತ್ತೆ. ಇದು ಈ ರೂಪವನ್ನು ಏನು ಅಂತ ಕರೀತಾರೆ ಅಂದರೆ, ನಾರಾಯಣನಿಂದ ಹುಟ್ಟಿದ ನಾರಾಯಣ ಅಂತ ಕರೀತಾರೆ. ಅರ್ಥ ಆಯ್ತಾ? ನಾರಾಯಣನಿಂದ ಹುಟ್ಟಿದ ನಾರಾಯಣ ಅಂದರೆ ಆ ಹೊರಗೆ ಬಂದ ರೂಪ ದೊಡ್ಡದಾಗಿ ನಿಂತಿರುತ್ತೆ. ಯಾವ ರೂಪದಿಂದ ಹುಟ್ಟಿರುತ್ತೆ ಆ ರೂಪ, ಒಳಗೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ನಾರಾಯಣ ನಾರಾಯಣ ಹಾಗಾದರೆ ನಾರಾಯಣ ವಾಸುದೇವ ರೂಪ ಅದು ಹೇಗೆ ತಯಾರಾಗಿರಬೇಕು ಅಂದರೆ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ, ಅಂದರೆ ವಿಶೇಷವಾದ ನಾರಾಯಣ ವಾಸುದೇವ. ನಾರಾಯಣ ವಾಸುದೇವ ಅಂದರೆ ಅದು ಹೇಗಿರಬೇಕು? ನಾರಾಯಣ ರೂಪಗಳಿಂದ ತಯಾರಾದ ವಾಸುದೇವ ರೂಪ. ನಾರಾಯಣ ಸಂಕರ್ಷಣ ಅಂದರೆ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರಾದ ಸಂಕರ್ಷಣ ರೂಪ. ಹಾಗೆ ಅನಿರುದ್ಧ ಪ್ರದ್ಯುಮ್ನ ಎಲ್ಲವೂ ಕೂಡ ನಾರಾಯಣನಿಂದ ಹುಟ್ಟಿದ ಐದು ರೂಪಗಳು ಕೂಡ ಹೇಗಿರುತ್ತೆ? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಒಂದೊಂದರೊಳಗೂ ಅನೇಕ ನಾರಾಯಣ ರೂಪಗಳು ತುಂಬಿರುತ್ತೆ. ಇಂಥ ಐದು ರೂಪಗಳಿಂದ ಭಗವಂತ ನಿಂತಿದ್ದಾನೆ ಎಲ್ಲಿ? ಸ್ವರ್ಗ ಲೋಕದಲ್ಲಿ. ಅದನ್ನು ವಿಸ್ತಾರ ಮಾಡುತ್ತಾ ಇದ್ದಾರೆ. ತತ್ರ ಅಸೌ ಪ್ರಾಣಸ್ಥಿತತ್ವಾತ್ ಪ್ರಕಾಶ ರೂಪತ್ವಾಚ್ಚ ಅಸೌ ಲೋಕ ಶಬ್ದವಾಚ್ಚ ಹೇಳ್ತಾರೆ. ಅಸೌ ಲೋಕ ಅಂದರೆ ಸ್ವರ್ಗ ಲೋಕ, ಸ್ವರ್ಗ ಲೋಕಕ್ಕೆ ಅಸೌ ಲೋಕ ಅಂದರು. ಈ ಸ್ವರ್ಗಲೋಕದಲ್ಲಿ ನಾರಾಯಣ ರೂಪ ನಿಂತಿದೆ. ಆ ನಿಂತ ನಾರಾಯಣ ರೂಪ ವಿಶೇಷವಾಗಿ ಸ್ವರ್ಗಲೋಕೆ ಅಸೌ ಲೋಕಾಭಿದೆ ಸ್ವರ್ಗಲೋಕೆ ಸ್ಥಿತ ನಾರಾಯಣ ಏವ ಪ್ರಥಮಾಗ್ನಿ. ಸ್ವರ್ಗಲೋಕ ಇದಕ್ಕೆ ಹೆಸರು ಅಸೌ ಲೋಕ ಅಂತ. ಅಲ್ಲಿ ನಿಂತಿರುವ ಭಗವದ್ ರೂಪ ಯಾವುದು ಅಂದರೆ ನಾರಾಯಣ ರೂಪ. ಆ ನಾರಾಯಣನೇ ಮೊದಲನೆಯ ಅಗ್ನಿ. ಅಗ್ನಿ ಎಂದು ದೇವರನ್ನು ಕರೀತಾ ಇದ್ದೀವಲ್ಲ, ಆ ದೇವರಿಗೆ ಅಗ್ನಿ ಅಂತ ಯಾಕೆ ಹೆಸರು? ಅದಕ್ಕೆ ಹೇಳುತ್ತಾರೆ, ಸಚ ಅದನಾತ್ ಅಂಗನೇತೃತ್ವಾಚ್ಚ ಅಗ್ನಿರಿತ್ಯುಚ್ಚತೆ. ಅದನಾತ್ ಅಗ್ನಿಯ ಕೆಲಸವೇನು? ಏನು ಹಾಕಿದರೂ ಸುಡುತ್ತೆ, ಆದ್ದರಿಂದ ಅಗ್ನಿ ಅಂತ. ಭಗವಂತನೂ ಅಷ್ಟೆ, ನಮ್ಮ ಎಲ್ಲ ಕರ್ಮವನ್ನು ಸುಡುತ್ತಾನೆ, ನಮ್ಮನ್ನು ಅನುಗ್ರಹ ಮಾಡುತ್ತಾನೆ, ಆದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಅಷ್ಟೇ ಅಲ್ಲ, ಅಂಗ ನೇತಾರ, ನಮ್ಮ ಅಂಗಾಂಗಗಳಿಗೆ ಯಾರು ನೇತಾರ? ಪ್ರತಿಯೊಂದು ಅಂಗವನ್ನು ಚಲನವರ್ಣ ಆಗುವಂತೆ ಮಾಡುವ ಯಾರು ಅಂದರೆ ದೇವ. ಅದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಅಂಥ ಅಗ್ನಿ ಅಂತ ವಿಶೇಷವಾದ ನಾರಾಯಣ ರೂಪ ಸ್ವರ್ಗ ಲೋಕದಲ್ಲಿ ನಿಂತಿದೆ. ಸರಿ, ನಿಂತಿರಲಿ ಅಂದ್ರಲ್ಲ, ದಿನಾಗಲೂ ಬೆಳಿಗ್ಗೆ ಎದ್ದು ಆ ಸ್ವರ್ಗಲೋಕದಲ್ಲಿ ನಿಂತ ಸ್ವರ್ಗ ಲೋಕವಾಚ್ಯನಾದ ನಾರಾಯಣ ರೂಪವನ್ನು ನಿತ್ಯವೂ ಸ್ಮರಣೆ ಮಾಡಬೇಕು, ನಮಸ್ಕಾರವನ್ನು ಸಲ್ಲಿಸಬೇಕು. ನಂತರ ಈ ಚತುರ್ದಶಿ ಗ್ರಂಥ ಹೆಂಗಸರಿಗೂ ತಲೆಗೆ ಎಟಕುವಂತೆ, ಅಂದರೆ ಶಾಸ್ತ್ರ ಗಂಡಸರು ಗ್ರಂಥ ಹಿಡ್ಕೊಂಡು ಅಧ್ಯಯನ ಮಾಡಬೇಕು, ಅವರಿಗೆ ಹೇಳುವಾಗ ಹೆಂಗಸರು ಜ್ಞಾನ ಪಡೆಯಲಿಕ್ಕೆ ಏನೂ ಅಡ್ಡಿ ಇಲ್ಲ. ಅಲ್ಲ, ಜ್ಞಾನವೂ ಹೆಂಗಸರಿಗೆ ಅಧಿಕಾರವಿಲ್ಲ ಅಂದರೆ ಜಗನ್ನಾಥದಾಸರು ಇದೇ ವಿಷಯಗಳನ್ನು ಹರಿಕಥಾಮೃತ ಸಾರದಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ, ಎಲ್ಲ ಕಡೆ ವಿಸ್ತಾರವಾಗಿ ಹೇಳುತ್ತಾ ಬರ್ತಾರೆ. ಆದ್ದರಿಂದ ಆ ಜ್ಞಾನ ಹೆಂಗಸರು ಪಡೆಯಲಿಕ್ಕೆ ಏನು ಅಡ್ಡಿ ಇಲ್ಲ. ಪಡೆದು ನಿತ್ಯವೂ ಮನಸ್ಸಿನಲ್ಲಿ ಅನುಸಂಧಾನ, ಆಯಾ ದೇವತೆಗಳನ್ನು, ದೇವರನ್ನು, ಎಲ್ಲೆಲ್ಲಿದ್ದವರನ್ನು ಅಲ್ಲೇ ನಮಸ್ಕಾರ ಸಲ್ಲಿಸೋದು ಅನುಸಂಧಾನ ಅಂತ ಕರೆದರು. ಆದ್ದರಿಂದ ನಾವು ವಿಶೇಷವಾಗಿ ಆ ಭಗವಂತನನ್ನು ಚಿಂತನೆ ಬೆಳಿಗ್ಗೆದ್ದು ಮಾಡಬೇಕು. ಅಪ್ಪ ಇಷ್ಟೆಲ್ಲ ಮಾಡ್ತಾರೆ, ಯಾರು ಮಾಡ್ತಾರೆ ಅಂತ ಹೇಳ್ತೀರಾ? ಇದನ್ನು ನಿತ್ಯವೂ ಕೇಳಿ 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 ನೂರಾರು ಜನ ಈ 14 ಪ್ರಕರಣ ಮತ್ತು 16 ಪ್ರಕರಣ ಇವೆಲ್ಲವನ್ನು ಚಿಂತನೆ ಮಾಡುವವರಿದ್ದಾರೆ. ನನ್ನ ಅಪ್ಲಿಕೇಶನಲ್ಲಿ ಈ ಒಂದು ಪುಸ್ತಕ ಥರ ಬರೆಸಿದ್ದೇನೆ, ಚಿಕ್ಕದು ಜಿರಾಕ್ಸ್ ಪೇಪರಲ್ಲಿ, ಅಂದರೆ ಎಲ್ಲರೂ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಬರೆದುಕೊಟ್ಟಿದ್ದ. ಅದಂದರೆ ಇವಾಗ ಅವ್ರು ನೋಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಇದ್ರೆ ಜೆರಾಕ್ಸ್ ಕಾಪಿ ಇದ್ರೆ ಆಗುತ್ತೆ ಅನ್ಕೊಂಡೆ. ಹೌದಾ? ಹಾಂ ಹಾಂ ಹಾಂ, ಸರಿ ಸರಿ ಸರಿ. ಆ ಒಂದು ವೇಳೆ ಆದರೆ ಈ ಚತುರ್ದಶಿ ಆ್ಯಪ್ ಒಳಗಿಂದ ಅದನ್ನು ಇದು ಮಾಡ್ಬೋದಲ್ವ, ಜೆರಾಕ್ಸ್ ತೆಗಿಬೋದು. ಊರಲ್ಲಿ ಎಲ್ಲಾದರೂ ನೆಟ್ ಇದ್ರೆ, ಪ್ರಿಂಟರ್ ಎಲ್ಲ ಇದ್ರೆ, ಇದೆಯಾ ಜೆರಾಕ್ಸ್ ಇದೆ ಅಲ್ವಾ, ಇದ್ದರೆ ಇನ್ನೊಂದ್ಸಲ ನೀವು ಹೋಗಿ ಬರಬೇಡಿ. ಹೋಗಿ ಎಷ್ಟೊಂದು ಜನ ಬರ್ತಾರೋ ಅಷ್ಟು ಕಾಪಿ ತೆಕ್ಕೊಂಡು ಬಂದುಬಿಟ್ರೆ ಆಯಿತು. ಎಲ್ಲರೂ ಅದು ಕನ್ನಡದಲ್ಲಿ ಬರೆಸಿದೆ ನಾನು ಹೇಳುವಾಗ, ಅಂದರೆ ಈಗ ನಾನು ಹೇಳುವಾಗ ಅವರ ಕೈಯಲ್ಲಿದ್ದರೆ ಅವರಿಗೆ ಅದು ಏನಾಗುತ್ತೆ, ಕೊಟ್ಟ ಮೇಲೆ ಏನೋ ಪುಸ್ತಕ ಕೊಟ್ಟಿದ್ದಾರೆ ಒಳ್ಳೆಯದು ಅಂತ ಪಕ್ಕ ಕಿಟ್ಟಂತೆ. ಯಾಕೆ ಅದು ತಾವಾಗಿ ಓದಿದರೆ ಅವರಿಗೆ ಅಷ್ಟು ತಲೆಗೆಟಕಲ್ಲ. ನಾನು ಆ ಪ್ರವಚನ ಕೇಳಿ ಅದನ್ನು ಓದಬೇಕು, ಅಥವಾ ನನ್ನ ಪ್ರವಚನ ಕೇಳಬೇಕು ಆ್ಯಪಲ್ಲಿ ಕೇಳಬೇಕು, ಅಥವಾ ನಂದು ಕೇಳಬೇಕು ಎದುರಿ ಕೇಳಿದಾಗ ಅದು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ನೋಡಿ ಆ ರೀತಿಯಲ್ಲಿ ಸ್ವರ್ಗ ಲೋಕದಲ್ಲಿ ನಿಂತ ನಾರಾಯಣ ಅವನೇ ಅಗ್ನಿಯಾಗಿ ನಿಂತಿದ್ದಾನೆ, ಅಂಥ ಅಗ್ನಿಗೆ ನಮಸ್ಕಾರವನ್ನು ಮಾಡಿದೆ. ಸ್ವಾಮಿ ನನಗೆ ದೇಹವನ್ನು ಕೊಟ್ಟಿದೀಯ, ನಿನ್ನಿಂದಾಗಿ ಈ ದೇಹ ಬಂದಿದೆ, ಈ ದೇಹದಿಂದ ಒಳ್ಳೆ ಸಾಧನೆ ಆಗುವಂತೆ ಅನುಗ್ರಹ ಮಾಡಯ್ಯ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ನಂತರ ಈ ಅಗ್ನಿ ರೂಪದಲ್ಲಿ ನಿಂತ ನಾರಾಯಣನಿಂದ ಐದು ರೂಪಗಳು ಹುಟ್ಟಿವೆ, ಐದು ರೂಪಗಳನ್ನು ಕುರಿತು ಹೇಳ್ತಾ ಇದ್ದಾರೆ. ತಸ್ಯ ಅಗ್ನೇ ನಾರಾಯಣ ಉದ್ಭೂತಾನಿ, ನಾರಾಯಣಾದಿ ಪಂಚರೂಪಾಣ್ಯೇವ ಸಮಿದಾದಿ ಪಂಚರೂಪಾಣಿ ಭವಂತಿ. ಆ ಅಗ್ನಿಯಾದ ನಾರಾಯಣನಿಂದ ಹುಟ್ಟಿ ಬಂದ ಐದು ರೂಪಗಳೇ ಒಂದೊಂದು ಹೆಸರಿಂದ ಬರ್ತಾ ಇವೆ. ಒಂದಕ್ಕೆ ಸಮಿತ್ತು ಅಂತ ಹೆಸರು, ಎರಡನೇ ಸಮಿತ್ತಿನ ಕೆಲಸ ಮಾಡುತ್ತೆ ಆ ರೂಪ, ಎರಡನೆಯದು ಧೂಮ ಹೊಗೆಯ ಕೆಲಸ ಮಾಡುತ್ತೆ, ಮೂರನೆಯದು ಅರ್ಚಿ ಅಂದರೆ ಜ್ವಾಲೆ ಜ್ವಾಲೆಯ ಕೆಲಸ ಮಾಡುತ್ತೆ, ನಾಲ್ಕನೆಯದು ಅಂಗಾರದ ಕೆಲಸ ಮಾಡುತ್ತೆ, ಐದನೆಯದು ಕಿಡಿಯ ಕೆಲಸ ವಿಸ್ಫುಲಿಂಗದ ಕೆಲಸ ಮಾಡುತ್ತೆ. ಅದರಿಂದ ಐದು ಹೆಸರಿಟ್ಟುಕೊಂಡ ಐದು ಭಗವದ್ ರೂಪಗಳನ್ನು ಕುರಿತು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಮೊದಲನೆಯ ರೂಪ ಯಾವುದು, ನಾರಾಯಣನಿಂದ ಹುಟ್ಟಿ ಬಂದ ಮೊದಲನೆಯ ರೂಪ ಯಾವುದು ಅಂದರೆ ನಾರಾಯಣ ನಾರಾಯಣ. ನಾನು ಹೇಳುವಾಗ ನೀವು ಬಾಯಿ ಬಿಟ್ಟು ಹೇಳಿದರೆ ನಿಮಗೆ ಲಾಭ, ಇಲ್ಲೇ ಅಭ್ಯಾಸ ಆಗಿಬಿಡುತ್ತೆ, ನಂತರ ಮತ್ತೆ ಮನೆಗೆ ಹೋದ ಮೇಲೆ ಚೆನ್ನಾಗಿ ಅಭ್ಯಾಸ ಮಾಡಬಹುದು. ಮೊದಲನೇ ರೂಪ ಯಾವುದು, ನಾರಾಯಣ ನಾರಾಯಣ. ಆ ನಾರಾಯಣ ನಾರಾಯಣ ರೂಪ ಪ್ರತಿಯೊಂದು ರೂಪಕ್ಕೂ ಕೂಡ ಎರಡೆರಡು ಕೆಲಸಗಳಿವೆ, ಎರಡೆರಡು ಹೆಸರುಗಳು, ಎರಡೆರಡು ಗುಣ ಹೇಳ್ತಾ ಇದ್ದಾರೆ. ಏನದು ಅಂದರೆ ಹೇಳ್ತಾರೆ ಈ ನಾರಾಯಣ ನಾರಾಯಣ ರೂಪ ಸ್ವರ್ಗದಲ್ಲಿ ಇದ್ದಾನೆ, ಅಗ್ನಿಯಾಗಿದ್ದ ರೂಪ ಒಂದು, ಇಲ್ಲಿ ಸಮಿತ್ತಾಗಿದ್ದ ರೂಪ ಒಂದು, ಸಮಿತ್ತಿನ ಕೆಲಸ ಮಾಡ್ತಾ ಇದೆ, ಜೊತೆಗೆ ಆ ರೂಪ ಇನ್ನೊಂದು ಕಡೆ ಇದೆ. ಇದನ್ನೇ ಹೇಳುತ್ತಾರೆ ಜನನಿ ಪಿತ ಭೂ ವಾರಿದಾಂಬರ ವೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶದಿ ರೂಪಗಳ, ಮೂವತ್ತು ರೂಪಗಳು ಅದರ ವ್ಯಾಪಾರ ವ್ಯಾಪ್ತಿಗಳ ತಿಳಿದು. ಆ ಒಂದು ರೂಪ ಅದು ಏನು ವ್ಯಾಪಾರ ಮಾಡುತ್ತೆ, ವ್ಯಾಪಾರ ಅಂದರೆ ಆ ಅಗ್ನಿಯಲ್ಲಿ ಯಾವ ಭಾಗ ವಹಿಸುತ್ತೆ ಅದನ್ನು ವ್ಯಾಪಾರ ಅಂದರು. ನಂತರ ಆ ರೂಪ ಎಲ್ಲಿ ಇದೆ ಅದನ್ನು ವ್ಯಾಪ್ತಿ ಅಂತ ಕರೀತಾರೆ ಎಂದು ನೋಡೋಣ. ಅರ್ಥ ಆಯ್ತಾ? ಸರಿ, ಅರ್ಥ ಆಗಿಲ್ಲ ತಿರುಗಾ ಹೇಳ್ತೇನೆ, ಅದಕ್ಕಾಗಿ ಇಲ್ಲಿ ಬಂದದ್ದು, ಇನ್ನು ಬೇರೆ ಕೆಲಸವೇನೂ ಇಲ್ಲ. ಅದರಿಂದ ನಿಮಗೆ ಅರ್ಥ ಆಗಿ ನೀವು ಚೂರದನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ ಮುಗೀತು, ನನ್ನ ಪ್ರವಚನ ಸಾರ್ಥಕ. ಒಳಗೆ ಕೂತವ್ರು ಹೇಳ್ತಾರೆ ಒಳ್ಳೆಯದಪ್ಪ ಇಲ್ಲಿ ಕರೆಸಿದ್ದಕ್ಕೆ, ಒಂದು ನಾಲ್ಕು ಜನ ಆದರೂ ನಮ್ಮವರೆಲ್ಲ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ನಮಗೆ ಬಹಳ ಸಂತೋಷ ಆಯಿತು ಅಂತ ಒಳಗೆ ಕೂತಿರುವ ಮೂವರು ಜ್ಞಾನಿಗಳು ಅವರು ಕೇಳ್ತಾ ಇದ್ದಾರೆ. ಜ್ಞಾನಿಗಳು ಕೂತಿದ್ದಾರೆ, ಅವರು ನಿತ್ಯ ಅನುಸಂಧಾನ ಮಾಡತಕ್ಕಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹೇಳುತ್ತಾರೆ ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತೀತಿ ಆದಿತ್ಯನಾಮ ಆದಿತ್ಯಾಂತರ್ಗತ ನಾರಾಯಣ ನಾರಾಯಣ ಸಮೇಧನಾ ಸಮಿತ್ನಾಮ. ಏನೇ ಅಗ್ನಿ ಇರಲಿ, ಆ ಅಗ್ನಿ ಇರಬೇಕಾದ ಕಟ್ಟಿಗೆ ಬೇಕು, ಸಮಿತ್ತು ಬೇಕು, ಹೌದಾ? ನಾರಾಯಣನೆಂಬ ಅಗ್ನಿ ಸ್ವರ್ಗಲೋಕದಲ್ಲಿದ್ದಾನೆ. ಆ ಅಗ್ನಿ ಇರಬೇಕಾದರೆ ಇನ್ನೊಂದು ಕಟ್ಟಿಗೆ ರೂಪದಲ್ಲಿ ಭಗವದ್ ರೂಪ ಇದೆ, ಅದು ಯಾವುದು? ನಾರಾಯಣ ನಾರಾಯಣ. ಆ ರೂಪಕ್ಕೆ ಏನು ಹೆಸರು? ಕಟ್ಟಿಗೆ ರೂಪದಲ್ಲಿದ್ದಾನಲ್ಲ ಭಗವಂತ, ಅದೇ ಹೆಸರು. ಸಮಿತ್ತಾಗಿ ಇದ್ದಾನೆ ದೇವರು, ಸಮಿತ್ತಿನ ಕೆಲಸ ಮಾಡುತ್ತಾನೆ. ಅದಕ್ಕೆ ದೇವರಿಗೆ ಏನು ಹೆಸರು? ಸಮಿತ್ ಅಂತ ಹೆಸರು, ಸಮಿತ್ತು ಅಂತ ಹೆಸರು. ದೇವರಿಗೆ ಸಮಿತ್ತು ಅಂತ ಯಾಕೆ ಹೆಸರು ಅಂದರೆ ಹೇಳ್ತಾರೆ, ಸಮೇಧನಾತ ಸಮಿತ್ತು, ಪೂರ್ಣವಾಗಿ ಬೆಳೆದಿದ್ದಾನಾದ್ದರಿಂದ, ಪೂರ್ಣನಾದ್ದರಿಂದ ದೇವರಿಗೆ ಸಮಿತ್ತು ಅಂತ ಹೆಸರು ದೇವರಿಗೆ. ಹಾಗೆ ಯಾರು ಚಿಂತನೆ ಮಾಡುತ್ತಾರೋ ಆ ದೇವರನ್ನು ಸಮಿತ್ತು 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 ಅಂತ ಅವರನ್ನು ಬೆಳೆಯುವಂತೆ ಮಾಡುತ್ತಾನೆ, ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತಾನೆ. ಆದ್ದರಿಂದ ದೇವರಿಗೆ ಸಮಿತ್ ಅಂತ ಹೆಸರು. ಅಂದರೆ ನಾರಾಯಣನಿಂದ ಹುಟ್ಟಿದ ಒಂದು ರೂಪ ಯಾವುದು? ನಾರಾಯಣ ನಾರಾಯಣ. ಆ ರೂಪ ಮಾಡುವ ಕೆಲಸ ಏನು? ಸಮಿತ್ತಿನ ಕೆಲಸ. ಆ ರೂಪ ಎಲ್ಲಿದೆ ಅಂದರೆ ಸೂರ್ಯನೊಳಗಿದೆ. ಸೂರ್ಯನೊಳಗಿರುವ ನಾರಾಯಣ ರೂಪವೇ ನಾರಾಯಣ ನಾರಾಯಣ ರೂಪ ಸೂರ್ಯನೊಳಗಿದೆ. ಆ ಸೂರ್ಯನೊಳಗಿರತಕ್ಕಂಥ ನಾರಾಯಣ ನಾರಾಯಣ ರೂಪ ಸ್ವರ್ಗದಲ್ಲಿ ಸಮಿತ್ತಿನ ಕೆಲಸ ಮಾಡುತ್ತಾನೆ. ಹಾಗಾದರೆ ಸೂರ್ಯನೊಳಗಿರತಕ್ಕಂಥ ನಾರಾಯಣನಿಗೆ ಹೆಸರೇನು? ಆದಿತ್ಯ. ಆದಿತ್ಯನೊಳಗಿರತಕ್ಕಂಥ ದೇವರ ಹೆಸರು ಆದಿತ್ಯ. ಅದಕ್ಕೆ ಹೇಳ್ತಾರೆ, ತತ್ತದ್ರೂಪ ತದಾಕಾರ ತನ್ನಾಮ. ಯಾವ ಯಾವ ಪದಾರ್ಥದಲ್ಲಿ ಭಗವಂತ ಇರ್ತಾನೋ ಅದೇ ಹೆಸರಿಂದ ಕರೆಸಿಕೊಂಡಿರ್ತಾನೆ. ಆದ್ದರಿಂದ ಆದಿತ್ಯನೊಳಗಿರತಕ್ಕಂಥ ಭಗವಂತನಿಗೆ ಹೆಸರೇನು? ಆದಿತ್ಯ ಅಂದರು. ಸರಿ, ದೇವರಿಗೆ ಆದಿತ್ಯ ಅಂತ ಯಾಕೆ ಹೆಸರು ಅಂದರೆ ಹೇಳುತ್ತಾರೆ, ಪ್ರಾಣಿಕೃತ ಕರ್ಮಜಾತಂ. ಜೀವರಾಶಿಗಳು ಮಾಡಿರತಕ್ಕಂಥ ಕರ್ಮವನ್ನು ಯಾರು ತಗೊಂಡು ಹೋಗೋದು? ನಾವು ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಯಾರು ಅಂದರೆ ಸೂರ್ಯ. ಸೂರ್ಯದೇವರು ವಿಶೇಷವಾಗಿ ಪ್ರಾಣಿಗಳು ಮಾಡಿದ ಕರ್ಮವನ್ನು ತೆಗೆದುಕೊಂಡು ಹೋಗ್ತಾರೆ, ಆದಾಯ ತೆಗೆದುಕೊಂಡು ಯಾಕೆ ಹೊರಡುತ್ತಾರೆ. ಆದ್ದರಿಂದ ಸೂರ್ಯಾಂತರ್ಗತ ನಾರಾಯಣನಿಗೆ ಆದಿತ್ಯ ಅಂತ ಹೆಸರು. ಹಾದ ಸ್ವಲ್ಪ ಇನ್ನೊಂದ್ಸಲ ನೋಡೋಣ. ನಾರಾಯಣನಿಂದ ಹುಟ್ಟಿದ ನಾರಾಯಣ ರೂಪ, ಆ ರೂಪಕ್ಕೆ ಏನಂದ್ರು? ನಾರಾಯಣ ನಾರಾಯಣ ಅಂದರು. ಈ ರೂಪ ಎಲ್ಲೆಲ್ಲಿದೆ? ಎರಡು ಕಡೆ ಇದೆ, ಸೂರ್ಯ ಮಂಡಲದಲ್ಲಿ ಇದೆ, ಸ್ವರ್ಗ ಲೋಕದಲ್ಲೂ ಇದೆ. ಸ್ವರ್ಗಲೋಕದಲ್ಲಿರುವ ನಾರಾಯಣ ನಾರಾಯಣ ರೂಪ ಯಾವ ಕಾರ್ಯ ಮಾಡುತ್ತಾ ಇದೆ ಅಂದರೆ ಸಮಿತ್ತಿನ ಕಾರ್ಯ ಮಾಡುತ್ತಾ ಇದೆ. ಸಮಿತ್ತು ಅಂದರೆ ಕಟ್ಟಿಗೆ, ಕಟ್ಟಿಗೆ ಕೆಲಸ ಮಾಡುತ್ತಾ ಇದೆ. ಆ ಕೆಲಸ ಮಾಡಿದಾಗ ಅಲ್ಲೊಂದು ಹೆಸರು, ಏನು? ಸಮಿತ್ತೆಂಬ ಹೆಸರು. ದೇವರಿಗೆ ಸಮಿತ್ತು ಅಂತ ಯಾಕೆ ಹೆಸರು? ಚೆನ್ನಾಗಿ ವೃದ್ಧಿ ಹೊಂದಿದ್ದಾನೆ, ನೆನೆಸಿದವರಿಗೆ ವೃದ್ಧಿಯನ್ನು ಕೊಡುತ್ತಾನೆ. ಆದ್ದರಿಂದ ದೇವರಿಗೆ ಸಮಿತ್ತು ಅಂತ ಹೆಸರು. ಹಾಗೆ ಆ ರೂಪ ಇನ್ನೊಂದು ಕಡೆ ಇದೆ, ಎಲ್ಲಿ? ಸೂರ್ಯ ಮಂಡಲದಲ್ಲಿದೆ. ಹಾಗಾದರೆ ಒಂದೊಂದು ರೂಪವೂ ಕೂಡ ಏನೇನು ಮಾಡುತ್ತಾ ಇದೆ? ಆ ಅಗ್ನಿಯಲ್ಲಿ ಒಂದು ಕೆಲಸ ಮಾಡುತ್ತೆ, ಇರೋದು ಒಂದು ಕಡೆ. ವ್ಯಾಪಾರ ವ್ಯಾಪ್ತಿ ಎರಡನ್ನೂ ನಾವು ಚಿಂತನೆ ಮಾಡಬೇಕು. ಇನ್ನು ವ್ಯಾಪ್ತಿ ಮೊದಲನೇ ರೂಪದಲ್ಲಿದೆ, ಸೂರ್ಯಮಂಡಲದಲ್ಲಿ ವ್ಯಾಪಿಸಿಕೊಂಡಿದೆ ನಾರಾಯಣ ನಾರಾಯಣ ರೂಪ. ಈ ಸೂರ್ಯಮಂಡಲದಲ್ಲಿ ವ್ಯಾಪಿಸಿಕೊಂಡಿರತಕ್ಕಂಥ ನಾರಾಯಣ ರೂಪಕ್ಕೆ ಹೆಸರೇನು? ಆದಿತ್ಯ. ಆ ದೇವರಿಗೆ ಆದಿತ್ಯ ಅಂತ ಯಾಕೆ ಹೆಸರು ಬಂತು ಅಂದರೆ ಅದನ್ನು ಹೇಳ್ತಾರೆ, ಆಯುಷ ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತಿ. ಎಲ್ಲ ಜೀವರಾಶಿಗಳು ಮಾಡಿರತಕ್ಕಂಥ ಕರ್ಮವನ್ನು ತೆಗೆದುಕೊಂಡು ಹೋಗೋದರಿಂದ ಅಲ್ಲಿ ದೇವರಿಗೆ ಆದಿತ್ಯ ಅಂತ ಹೆಸರು ಬಂತು. ಹಾಗಾದರೆ ಮೊದಲನೆಯ ರೂಪ ನಾರಾಯಣನಿಂದ ಹುಟ್ಟಿದ ನಾರಾಯಣ ನಾರಾಯಣ ಹೆಸರು, ನಾರಾಯಣ ನಾರಾಯಣ ರೂಪ. ಆ ನಾರಾಯಣ ನಾರಾಯಣ ರೂಪ ಎರಡು ಕಡೆ ಇದೆ, ಎಲ್ಲಿದೆ? ಸ್ವರ್ಗ ಲೋಕದಲ್ಲಿದೆ, ಸೂರ್ಯ ಮಂಡಲದಲ್ಲೂ ಇದೆ. ಎರಡು ಹೆಸರು ಬಂತು. ಸ್ವರ್ಗಲೋಕದಲ್ಲಿರುವ ನಾರಾಯಣ ನಾರಾಯಣ ರೂಪಕ್ಕೆ ಸಮಿತ್ತು ಅಂತ ಹೆಸರು, ಸೂರ್ಯಮಂಡಲದಲ್ಲಿರುವಂಥ ರೂಪಕ್ಕೆ ಆದಿತ್ಯ ಅಂತ ಹೆಸರು. ಆ ಭಗವದ್ ರೂಪಕ್ಕೆ ನಮಸ್ಕಾರವನ್ನು ಸಲ್ಲಿಸಬೇಕು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ರತಿ ಶಂ ಮಾನ ರೂಪತ್ವಾತ್ ರಶ್ಮಿ ನಾಮ ರಶ್ಮಿಸ್ಥ ನಾರಾಯಣ ವಾಸುದೇವ. ವಾಸುದೇವ ಸಮೇಧನ ಅಜ್ಞಾನಾದೀನಾಂ ಭೂತ್ಕರಣಾತ್ ಧೂಮಃ. ಇನ್ನು ಈ ನಾರಾಯಣನಿಂದ ಹುಟ್ಟಿದ ಎರಡನೇ ರೂಪ, ಮೊದಲನೇ ರೂಪ ಯಾವುದು? ನಾರಾಯಣ. ಅದನ್ನೇನಂತ ಕರೆದರು? ನಾರಾಯಣ ನಾರಾಯಣ ಅಂತ ಕರೆದರು. ಎರಡನೇ ರೂಪಕ್ಕೆ ಹೆಸರೇನು? ವಾಸುದೇವ. ವಾಸುದೇವ ಯಾವ ರೂಪದಿಂದ ಹುಟ್ಟಿದ್ದು? ನಾರಾಯಣನಿಂದ. ಹಾಗಾದರೆ ಏನಂತ ಕರೀಬೇಕು? ನಾರಾಯಣ ವಾಸುದೇವ. ಮೊದಲನೆಯದು ನಾರಾಯಣ ನಾರಾಯಣ, ಎರಡನೆಯದು ನಾರಾಯಣ ವಾಸುದೇವ ರೂಪ. ಅಭ್ಯಾಸ ಆಗ್ಬಿಡುತ್ತೆ ಅಲ್ವಾ? ಇವತ್ತು ನಾಳೆ ನಾಳೆದ್ರೊಳಗೆ ಹೇಳೋದ್ರೊಳಗೆ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ರುಚಿ ಹುಟ್ಟಿದರೆ ನೀವೇ ಬಿಡಲ್ಲ. ಶ್ರೋತೃವರ್ಗ ಹೇಗಿರುತ್ತೆ ಅಂದರೆ ಚಿಕ್ಕ ಮಗುವಿನಂತೆ, ಏನು ಆವಾಗ ತಿಂಗಳ ಮಗು ದಿನಗಳ ಮಗುವಿನಂತೆ. ಆ ಮಗು ಏನು ಬಾಯಿಯಲ್ಲಿ ಇಡ್ಲಿಕ್ಕೆ ಹೋದರೂ ಬೇಡ ಬೇಡ ಅಂತ ಮುಖ ಆಚೆ ಈಚೆ ತಿರುಗ್ತಾ ಇರುತ್ತೆ. ಅದನ್ನು ಹಾಗೆ ಹಿಡಿದು ಬಲವಂತವಾಗಿ ಕೈಗೆ ಬಟ್ಟಿಗೆ ಜೇನುತುಪ್ಪ ಸ್ವಲ್ಪ ಸವರಿ ಆ ಬೆಟ್ಟನ್ನು ಬಾಯಲ್ಲಿ ಇಟ್ಟರೆ ಅದು ರುಚಿ ಹತ್ತಿದರೆ ಮತ್ತು ನೀವು ಕೈ ತೆಕ್ಕೊಂಬೋದು ಕಷ್ಟ ಆಗುತ್ತೆ, ಗಟ್ಟಿ ಹಿಡಿದು ಬಿಡುತ್ತದೆ. ಹೌದಾ? ಹಾಗೆ ನೀವು ಅಷ್ಟೇ, ನಿಮಗೆ ಈ ವಿಷಯಗಳೇ ಗೊತ್ತಿಲ್ಲ. ಅದಕ್ಕೆ ಏನು ಹೇಳಲಿಕ್ಕೆ ಹೋದರೂ ಕೂಡ ಏನೋ ಕಥೆ ಬೇಕು, ಏನೋ ಒಂದಿಷ್ಟಾಗಿ ಜೋಕ್ ಹಾಕಬೇಕು, ಒಂದಿಷ್ಟು ನಗಬೇಕು, ಆ ಪ್ರಶಾಂತ ಹೊರಟು ಹೋಗಬೇಕು ಅಂತಿರುತ್ತೆ. ಆದರೆ ಈ ಇದನ್ನು ತತ್ವಜ್ಞಾನ ಅಂತ ಕರೀತಾರೆ. ಇದನ್ನು ತುಂಬಿಕೊಂಡವರೇ ಈ ಮಹಾನುಭಾವರೆಲ್ಲ, ಇಡೀ ಜೀವನ ಅನುಷ್ಠಾನ ಮಾಡಿದ್ದಾರೆ. ಇದು ಒಮ್ಮೆ ರುಚಿ ಹತ್ತಿತ ಈ ಚಿಂತನೆ ಮಾಡೋದು ಮಿಕ್ಕದ್ದೆಲ್ಲ ಸಪ್ಪಿಯಾಗಿ ಕಾಣಿಸುತ್ತೆ. ಬರೇ ಕಥೆ ಕೇಳಬೇಕು ಅಂದರೆ ಯಪ್ಪ ಯಾಕಾದರೂ ಕೇಳಬೇಕಾ ಅಂತ ಬುದ್ಧಿಗೆ ಬಂದ್ಬಿಡುತ್ತೆ. ಆದ್ದರಿಂದ ಎರಡನೇ ರೂಪ ಯಾವುದು? ನಾರಾಯಣ ವಾಸುದೇವ ರೂಪ. ಆ ನಾರಾಯಣ ವಾಸುದೇವ ರೂಪ ಅದಕ್ಕೇನಿದೆ? ಎರಡು ನೋಡಬೇಕಲ್ಲ. ಒಂದು ಸ್ವರ್ಗಲೋಕದ ಅಗ್ನಿಯಲ್ಲಿ ಮಾಡುವ ವ್ಯಾಪಾರ, ಆದ ಮೇಲೆ ವ್ಯಾಪ್ತಿ ಎಲ್ಲಿದೆ ಅಂತ ನೋಡಬೇಕು. ಅರ ಹೇಳ್ತಾರೆ ಈ ರೂಪ ಯಾವ ಕೆಲಸ ಮಾಡುತ್ತಾ ಇದೆ? ಮೊದಲನೆಯದು ಸಮಿತ್ತಿನ ಕೆಲಸ, ಎರಡನೆಯದು ಧೂಮದ ಕೆಲಸ, ಹೊಗೆ ಕೆಲಸ ಮಾಡುತ್ತಾ ಇದೆ. ಹಾ, ಹೊಗೆಯಿಂದ ಹೊಗೆಯ ಕೆಲಸ ಮಾಡುತ್ತಾ ಇದೆ. ಮತ್ತು ಎಲ್ಲಿ ಇದೆ ಈ ರೂಪ? ವ್ಯಾಪ್ತಿ ಎಲ್ಲಿದೆ ಅಂದರೆ ರಶ್ಮಿಗಳಲ್ಲಿದೆ. ಸೂರ್ಯನ ರಶ್ಮಿಗಳಲ್ಲಿ ನಾರಾಯಣ ವಾಸುದೇವ ರೂಪವಿದೆ. ಸೂರ್ಯನೊಳಗೆ ನಾರಾಯಣ ನಾರಾಯಣ ರೂಪವಿದೆ, ಸೂರ್ಯನ ರಶ್ಮಿಗಳಲ್ಲಿ ನಾರಾಯಣ ವಾಸುದೇವ ರೂಪವಿದೆ. ಆ ನಾರಾಯಣ ವಾಸುದೇವ ರೂಪ ವಿಶೇಷವಾಗಿ ರಶ್ಮಿಗಳಲ್ಲಿ ಇದೆಯಲ್ಲ, ರಶ್ಮಿಗಳಲ್ಲಿರತಕ್ಕಂಥ ರೂಪಕ್ಕೆ ಏನು ಹೆಸರು? ಇಷ್ಟಕ್ಕೆ ಹೇಳಿಕೊಟ್ಟಿದ್ದೆ. ಏನು ಅಲ್ಲ, ಎಲ್ಲಿ ಇದ್ರೆ ಅದೇ ಹೆಸರು. ರಶ್ಮಿಗಳಲ್ಲಿರುವ ದೇವರ ಹೆಸರು ರಶ್ಮಿ ಅಂತಲೇ ಹೆಚ್ಚು ಆಲೋಚನೆ ಬೇಕಾಗಿದ್ದೇ ಇಲ್ಲ. ಇವಾಗ ಕಟ್ಟಿಗೆ ಒಳಗಿರುವ ದೇವರ ಹೆಸರು ಕಟ್ಟಿಗೆ, ಗಡಿಗೆ ಒಳಗಿರುವ ದೇವರ ಹೆಸರು ಗಡಿಗೆ, ಹಾಗೆ ರಶ್ಮಿಗಳಲ್ಲಿರುವ ದೇವರ ಹೆಸರು ರಶ್ಮಿ ಅಷ್ಟೇ. ಮತ್ತು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲೇ ಇಲ್ಲ. ಅದಕ್ಕೆ ಹೇಳಿದ್ರು ಯಾವ ಪದಾರ್ಥದಲ್ಲಿ ದೇವರಿರ್ತಾರೋ ಅದಕ್ಕೆ ಯಾವ ಹೆಸರಿರುತ್ತೋ ಅದೇ ಹೆಸರಿಂದ ದೇವರಿರ್ತಾರೆ. ಈ ಸುಲಭ ಆಯಿತು, ವಿಷಯ ಅರ್ಥ ಆಯಿತು. ಆದ್ದರಿಂದ ರಶ್ಮಿಯಲ್ಲಿರತಕ್ಕಂಥ ಭಗವಂತನ ಹೆಸರು ರಶ್ಮಿ. ಅದಕ್ಕಂದ್ರು ದೇವರಿಗೆ ರಶ್ಮಿ ಅಂತ ಹೆಸರು ಯಾಕೆ ಬಂತು ಅಂದರು, ಆವಾಗ ಹೇಳಿದ್ರು, ಒಂದು ಗುಣದಿಂದ ದೇವರಿಗೆ ಒಂದೊಂದು ಹೆಸರು. ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಭಗವಂತನಿಗೆ ಹೆಸರುಗಳು ಹೇಗೆ ಬಂತಯ್ಯ ಅಂದರೆ, ಒಂದೊಂದು ಗುಣದಿಂದ ಒಂದೊಂದು ಹೆಸರು ನಮಗೆ. ಹಾಂ, ಯಾವುದಪ್ಪ ಶ್ರೀನಿವಾಸಾಚಾರ್ಯ ಒಂದು ಹೆಸರಿರುತ್ತೆ, ಅರ್ಥ ಏನು? ಶ್ರೀನಿವಾಸ ಅಂದರೆ ಸಂಪತ್ತಿಗೆ ನಿವಾಸ ಅಂದರು. ಅಯ್ಯೋ, ಬೆಳಿಗ್ಗೆದ್ದು ಕೂಡ ದುಡ್ಡು ಬೇಕು ಅಂತ ಒದ್ದಾಡ್ತೇವೆ, ಹೌದಾ? ಮತ್ತು ಶ್ರೀನಿವಾಸ ಎಂಬ ಹೆಸರು ಸಾರ್ಥಕವಾಗಲಿಲ್ಲ. ಹಾಗಾದರೆ ಈ ಹೆಸರುಗಳೆಲ್ಲ ನಮಗೆ ಕೇವಲ ಸಂಜ್ಞೆ ಅಂದರೆ ಕೋಡ್ ವರ್ಡ್ ಥರ ಸುಮ್ಮನೆ ಹೆಸರು ಕರೀಲಿಕ್ಕಷ್ಟೇ. ಈ ಆಂಗ್ಲದವರೆಲ್ಲ ಇಟ್ಕೊಳ್ತಾರೆ, ವುಡ್ಡು ಕುಡ್ಡು ಅಂತ ಹೆಸರುಗಳೆಲ್ಲ ಇಟ್ಕೊಳ್ತಾರೆ, ಅರ್ಥ ಇದೆಯಾ? ಅದೇ ಥರ ನಾವೂ ಒಂದು ಹೆಸರು ಇಟ್ಕೊಳ್ತೀವಿ. ಹಾಗಲ್ಲದೆ ದೇವರ ಹೆಸರು ಏನು ಮಾಡುತ್ತೆ? ಒಂದು ಹೆಸರು ಹೇಳಿದರೆ ಆ ಹೆಸರಿನಿಂದ ಒಂದೊಂದು ಗುಣ ನಮಗೆ ಗೊತ್ತಾಗುತ್ತೆ, ಒಂದೊಂದು ಗುಣ ನಮಗೆ ಗೊತ್ತಾಗುತ್ತೆ. ಅಲ್ಲ, ಆ ಗುಣ ತಗೊಂಡು ನಾವೇನು ಮಾಡಬೇಕು? ಇಷ್ಟು ಪಟ್ಟಿ ಕೊಡ್ತಾ ಇದ್ದೀರಲ್ಲ ಗುಣಗಳು, ಆ ಗುಣಗಳನ್ನು ತಗೊಂಡು ನಾವೇನು ಮಾಡಬೇಕು? ಅದಕ್ಕೆ ನಾನು ನಿಮಗೆ ವಿಷಯ ಪರಿಚಯ ಮಾಡಿಕೊಂಡೆ. ಏನು? ದೇವರು ಬಿಂಬ, ನಾವು ಪ್ರತಿಬಿಂಬರು. ಬಿಂಬ ಪ್ರತಿಬಿಂಬ ಭಾವ ಹರಿಕಥಾಮೃತ ಸಾರದಲ್ಲೂ ಎಲ್ಲ ಕಡೆ ಹೇಳಿದ್ದಾರೆ. ಕನ್ನಡಿ ಎದುರಿಗೆ ನಾವಿದ್ದೇವೆ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವಿದೆ, ಹೌದಾ? ಈ ಕನ್ನಡಿ ಒಳಗಿರುವ ಪ್ರತಿಬಿಂಬ ಕನ್ನಡಿ ಎದುರಿಗಿರುವ ಬಿಂಬನ ಮೇಲೆ ಆಧಾರ ಪಟ್ಟಿರುತ್ತೆ, ಹೌದಾ ಅಲ್ವಾ? ನೀವು ಕದಲಿದರೆ ಅದು ಕದಲುತ್ತೆ, ಕದಲಿಲ್ಲ ಅದು ಕದಲಲ್ಲ, ನೀವು ನಕ್ಕರೆ ಅದು ನಗುತ್ತೆ, ಸುಮ್ಮನಿದ್ದರೆ ಸುಮ್ಮನೆ ಇರುತ್ತೆ. ನೀವು ಸುಮ್ಮನೆ ಇದ್ದು ಅದು ಕದಲಿದರೆ ಅಲ್ವಾ ಹೆದರಿಕೆ ಆಗುತ್ತೆ, ನಮ್ಮ ಪ್ರತಿಬಿಂಬ ಯಾಕೆ ಕದಲ್ತಾ ಇದೆ, ಹೌದಲ್ವೇ? ಆ ರೀತಿಯಲ್ಲಿ ವಿಶೇಷವಾಗಿ ನಾವು ಪ್ರತಿಬಿಂಬ, ಭಗವಂತ ಬಿಂಬ, ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಹಾಗಾದರೆ ನಮ್ಮ ಒಳಗೆ ನಿಂತು ನಮ್ಮ ಎಲ್ಲ ಕಾರ್ಯವನ್ನು ಮಾಡಿಸುವವ ಅವನೇ. ಉಸಿರಾಟ ಮಾಡಿಸೋದವನೇ, ಕೈಕಾಲು ಕದಲಿಸೋದವನೇ, ಪ್ರತಿಯೊಂದು ಮಾಡಿಸೋದು ಅವನೇ, ಅದಕ್ಕೆ ಅವನ ಬಿಂಬ ಅಂದರು. ಈಗ ನಮ್ಮ ಸಾಧನೆ ಆಗ್ತಾ ಇದೆ, ಹೌದು ಅಲ್ವೋ? ಸಾಧನೆ ಆಗ್ತಾ ಇದೆ. ಸಾಧನಾ ಕಾಲದಲ್ಲಿ ನಮ್ಮಲ್ಲಿ ಏನಿವೆ? ದುರ್ಗುಣಗಳಿವೆ, ಎಲ್ಲರಲ್ಲೂ ಇವೆ. ಸಿಟ್ಟು ದೊಡ್ಡ ದುರ್ಗುಣ, ಬೇಗ ಬಂದ್ಬಿಡುತ್ತೆ, ಅದು ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಬೇಗ ಬಂದ್ಬಿಡುತ್ತೆ. ಆವಾಗಂದ್ರು ಪೂಜಾ ಕಾಲಕ್ಕೆ ಮಡಿ ಮೈಲಿಗೆ ಅಂತ ಇರುತ್ತಲ್ವ, ಮಡಿ ಅಂದ್ರೇನು ಮೈಲಿಗೆ ಅಂದ್ರೇನು, ಪಟ್ಟಿ ಕೊಟ್ಟಿರುತ್ತಾರೆ. ದಾರ ತೊಳೆದ್ರೆ ಮೈಲಿಗೆ, ಒದ್ದೆ ತೊಳೆದ್ರೆ ಮೈಲಿಗೆ, ಯಾರನ್ನ ಮುಟ್ಟಿದ್ರು ಬೇರೆಯವ್ರನ್ನ ಮುಟ್ಟಿದ್ರೆ ಮೈಲಿಗೆ, ಮಡಿಯಲ್ಲಿದ್ದವರನ್ನೇ ಮುಟ್ಟಿದ್ರೆ ಮೈಲಿಗೆ. ಅದೊಂದಿದೆ, ಮಡಿಯಲ್ಲಿದ್ದವರು ಇನ್ನೊಬ್ಬರು ಒಬ್ಬರನ್ನೊಬ್ಬರು ಮುಟ್ಟಬಾರದು, ಅದು ಮಡಿ, ನಿಜವಾದ ಮಡಿ ಅನ್ನು. ಇಷ್ಟೆಲ್ಲ ಮಡಿಗಿಂತ ಇನ್ನೊಂದು ಮೈಲಿಗೆ ವಸ್ತು ಇದೆ, ಅದು ಬಂದರೆ ಸೂತಕದ ಮೈಲಿಗೆ, ಅದು ಬಂದರೆ ಸೂತಕದ ಮೈಲಿಗೆ. ಹೋಗಿ ಸ್ನಾನ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬರಬೇಕು. ಏನು ಸಿಟ್ಟು? ಸಿಟ್ಟು ಬಂದ ಕೂಡಲೇ ಸ್ನಾನ ಮಾಡ್ಕೊಂಡು ಬರಬೇಕು. ಅದಕ್ಕಂದ್ರೆ ಯಾರು ಮಾಡ್ತಿದ್ದಾರೆ? ಮಡಿಯಲ್ಲಿದ್ದಾಗಲೇ ಸಿಟ್ಟು ಬರುತ್ತೆ, ಸಿಟ್ಟು ಬರೋದೇ ಅವಾಗ, ಸಿಟ್ಟು ಬರೋದೇ ಅವಾಗ, ಯಾರು ಸ್ನಾನ ಮಾಡ್ಕೊಂಡು ಬರ್ತಾರೆ? ಅದಕ್ಕೆ ನಮ್ಮ ಸ್ವಾಮಿಗಳು ಹೇಳೋದಿದೆ ತಮಾಷೆ, ಅದು ಯಾವಾಗ ನೆನಪಾಗುತ್ತೆ, ಯಾರೋ ಅಂದ್ರೆ ಅದು ಕರ್ಪೂರ ಮಡಿಗೆ ಬರುತ್ತಾ ಅಂತ ಆರ್ತಿಗೆ ಬರಲ್ಲ. ಅದಕ್ಕಂದ್ರಂತೆ ಕರ್ಪೂರದ ಆರತಿ ಎತ್ತೀರಿ ಅಂತ ಜ್ಞಾನಿಗಳೆಲ್ಲ ಹೇಳಿದ್ದಾರೆ, ಬನ್ನಿ ಕೊಡಿ. ಕರ್ಪೂರ ಬರುತ್ತ ಬರಲ್ಲ ಅಂದರೆ ಸ್ವಾಮಿಗಳಂದ್ರಂತೆ ಸಿಟ್ಟೇ ಬರುತ್ತೆ ಮಡಿಗೆ, ಕರ್ಪೂರ ಬರಲ್ಲ ಜಡಪದ ಅಂತ. ಸಿಟ್ಟು ಬಂದರೆ ಹಾಗೆ ಪೂಜೆ ಮಾಡ್ತಾ ಇರ್ತೀವಿ. ಒಂದು ಈಗ ಏನೋ ಇತ್ತಪ್ಪ ಪೂಜಾ ಕಾಲದಲ್ಲಿ, ವಿಪರೀತ ಸಿಟ್ಟು, ಪಟ 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 ಸಿಟ್ಟು ಬರ್ತಾ ಇದೆ. ಹಾಗೇ ಎಲ್ಲ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸಿಟ್ಟು ಹೋಯ್ತಾ ಕಡಿಮೆ ಆಗಿತ್ತಾ ಪೂಜೆ ಬಹಳ ಚೆನ್ನಾಗಿ ನಡೆಯುತ್ತೆ, ಸಂತೋಷವಾಗಿರುತ್ತೆ. ನೈವೇದ್ಯ ಕೆಡಬೇಕು, ಅನ್ನನ ಅಡಿಗೆ ಆಗಲಿಲ್ಲ ಇನ್ನು ಶುರು. ಬುದ್ಧಿ ಇಲ್ವಾ ನಿಮಗೆ, ಅಡಿಗೆ ಮೊದಲೇ ಮಾಡಬೇಕಲ್ಲ, ಸೆಟ್ ಮಾಡ್ಕೋಬೇಕಲ್ಲ, ಹಾಗೆ ಮಾಡಿದೆಯಾ ಹಿ ಇದ್ಯಾವುದು ಬೇಡ. ಆ ಕೂತ ಸ್ವಾಮಿಯೇ ಎಲ್ಲಿ ದೇವರ ಪೆಟ್ಟಿಗೆಯಲ್ಲಿ ಇದ್ದಾನಲ್ಲ, ಅವನೇ ಎಲ್ಲರೊಳಗೂ ಇದ್ದಾನೆ. ಅಡಿಗೆ ಮಾಡುವಂಥವರಲ್ಲೂ ಇದ್ದಾನೆ, ಅವನೇ ಏನೋ ತಡ ಮಾಡಿಸಿದ್ದಾನೆ. ಆಯಿತಪ್ಪ, ಇವತ್ತಿಗೆ ದೇವರ ಪೂಜಾ ಕಾಲಕ್ಕೆ ಅವನಿಗೆ ನಾವು ಎಷ್ಟಿಟ್ಟರೂ ಸಾಲದು, ಏನಿಟ್ಟರೂ ಸಾಲದು. ಅದಕ್ಕೆ ಒಂದು ತೊಟ್ಟು ನೀರು ಒಂದು ಇಟ್ಟು ಕೃಷ್ಣಾರ್ಪಣ ಅಂದ್ಬಿಟ್ರೆ ಸುಮ್ಮನಾಗ್ಬಿಡ್ತಾನೆ. ಊಟ ನೀರು ಸ್ನಾನ ಆದ ಕೂಡಲೇ ಮಕ್ಕಳಿಗೆ ಹಾಲು ಕೊಟ್ಟಂತೆ ಅವನಿಗೆ ಸುಖ ಯೋಗ ನೈವೇದ್ಯ ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವಿದ್ದು ಅಡಿಗೆ ಮಾಡೋ ಎಲ್ಲ ಹೆಂಡತಿಯೋ ಅಡಿಗೆಯವರೋ ಯಾರಿರ್ತಾರೋ ಅವರ ಮೇಲೆ ರೇಗಾಡಿ ಕೂಗಾಡದೆ ನಮ್ಮ ಪಾಡಿಗೆ ನಾವಿದ್ದರೆ ದೇವರು ಎಷ್ಟು ಸಂತೋಷ ಪಡ್ತಾನಲ್ವ? ಹೌದಲ್ವೋ? ಹಾಗಾದರೆ ನಮ್ಮಲ್ಲಿ ಏನಾಯ್ತು? ಈಗ ಸಿಟ್ಟೆಂಬ ದುರ್ಗುಣ ಕಡಿಮೆ ಆಯಿತು, ಸಹನ ಶಕ್ತಿ ಬೆಳೆಯಿತು, ಸಹನ ಶಕ್ತಿ ಬೆಳೆಯಿತು. ಒಂದು ಗುಣ ಬೆಳೆದರೇನೆ ನಮ್ಮಲ್ಲಿ ಅಷ್ಟು ಒಳ್ಳೆ ಸಾಧನೆ ಆಗೋದಾದರೆ, ಇನ್ನು ಒಳ್ಳೆ ಒಳ್ಳೆ ಗುಣಗಳು ತುಂಬ ನಮ್ಮಲ್ಲಿ ಬಂದರೆ ಎಷ್ಟು ಸಾಧನೆ ಆಗುತ್ತೆ ನಮಗೆ. ಆವಾಗ ನಾವು ಅಂದುಕೊಂಡು ಈ ಗುಣಗಳು ಎಲ್ಲಿಂದ ಬರುತ್ತೆ, ಹೇಗೆ ಅಂದ್ಕೋಬೇಕು ನಮ್ಮಲ್ಲಿ ಒಳ್ಳೆ ಗುಣಗಳನ್ನು? ಅದಕ್ಕಂದರು ಕನ್ನಡಿ ಎದುರಿಗೆ ನೀವಿದ್ದೀರಾ, ನಿಮ್ಮ ಪ್ರತಿಬಿಂಬ ಕನ್ನಡಿ ಒಳಗಿದೆ, ಹೌದಾ? ನಿಮ್ಮ ಪ್ರತಿಬಿಂಬದ ಕೊರಳಲ್ಲಿ ಹಾರ ಬರಬೇಕಾದರೆ ಒಂದು ಬಂಗಾರದ ಸರ ಕಾಣಿಸ್ಬೇಕು. ಅದಕ್ಕೆ ಅದೇನು ಮಾಡಿದರೆ ಬರುತ್ತೆ? ಅದಕ್ಕೆ ಹೇಳಿ. ಸ್ವಲ್ಪ ಆಲೋಚನೆ ಮಾಡಿ. ಹಾ, ಅಂದರೆ ಕನ್ನಡಿ ಒಳಗಿರುವ ಪ್ರತಿಬಿಂಬ ತಾನಾಗಿ ಒಂದು ಹಾರ ಹಾಕೊಳ್ಳಿಕ್ಕಾಗತ್ತಾ? ಹಾ, ಎದುರಿಗಿರುವ ನೀವು ಹಾಕೊಂಡ್ರೆ ಅದರ ಕೊರಳಲ್ಲಿ ಹಾರ ಬರುತ್ತೆ, ಹೌದಾ? ಬೇರೆ ಗತಿ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಳ್ಳೆ ಗುಣ ಕಾಣಬೇಕಾದರೆ ನಮ್ಮ ಬಿಂಬಮೂರ್ತಿ ಭಗವಂತ ಆ ಗುಣವನ್ನು ಪ್ರಕಟ ಮಾಡಬೇಕು. ಹೇ ಸ್ವಾಮಿ, ಈ ಒಳ್ಳೆ ಗುಣ ಕೊಡೋ ಕೊಡೋ ಅಂತ ಕೇಳಿಕೊಂಡ್ರೆ ಕೊಡುತ್ತಾನೆ. ಆದರೆ ದೇವರಂತ ಬರೇ ಗುಣ ಕೊಡೋ ಗುಣ ಕೊಡೋ ಅಂದರೆ ಕೊಡಲ್ಲ. ಇನ್ನೇನು, ನೀನಿಂಥ ಗುಣವಂತ ಇಂಥ ಗುಣವಂತ ಅಂತ ಚಿಂತನೆ ಮಾಡಿದರೆ ಅಂಥ ಗುಣ ದೇವರು ಪ್ರಕಟ ಮಾಡುತ್ತಾನೆ. ಮಾಡಿದರೆ ನಮ್ಮಲ್ಲಿ ಮೂಡುತ್ತೆ, ಮೂಡಿದರೆ ಸಾಧನೆ ಆಗುತ್ತೆ. ಹಾಗಾದರೆ ಸಾಧನೆ ನಡೆಯುತ್ತಾ ಇದೆ. ಈಗ ಬೇಕಾಗಿದ್ದೇನು? ಗುಣಗಳನ್ನು ತುಂಬಬೇಕು. ಗುಣಗಳು ನಮ್ಮಲ್ಲಿ ತುಂಬಬೇಕಾದ್ರೆ ನಾವೇನು ಮಾಡಬೇಕು? ದೇವರ ಗುಣಗಳನ್ನು ಚಿಂತನೆ ಮಾಡಬೇಕು. ದೇವರ ಗುಣಗಳನ್ನು ನಾವು ಚಿಂತನೆ ಮಾಡಿದರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಮೂಡುತ್ತೆ. ಅದಕ್ಕಂದ್ರೆ ಸಾಧನೆ ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಈಗ ಸಾಧನೆ ಅಂದರೆ ಏನು ಅಂದರೆ ಕರ್ಮಾನುಷ್ಠಾನ ಮಾಡೋದಲ್ಲದೆ ದೇವರ ಗುಣಗಳನ್ನು ಚಿಂತನೆ ಮಾಡೋದೇ ನಿಜವಾದ ಕರ್ಮಾನುಷ್ಠಾನ ಅಂದರೆ ಸಾಧನ. ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಎಚ್ಚರ ಇದ್ದಷ್ಟು ಕಾಲ ನಾವು ದೇವರ ಗುಣಗಳು ಎಷ್ಟು ನೆನೆದವು ಅದನ್ನು ಸಾಧನ ಅಂತ ಕರೆದ್ರು. ಒಮ್ಮೆ ನೋಡಿಕೊಳ್ಳೋಣ, ಇವತ್ತು ಬೆಳಿಗ್ಗಿನಿಂದ ದೇವರ ಗುಣಗಳನ್ನು ಎಷ್ಟು ನೆನೆದವು? ಪ್ರಾಯಶಃ ಇಲ್ಲ. ಯಾಕೆ? ಗುಣಗಳನ್ನು ನೆನೆಯಬೇಕು ಎಂಬುದೇ ಗೊತ್ತಿಲ್ಲ. ಹೌದು, ಗುಣಗಳನ್ನು ನೆನೆದರೆ ಇಷ್ಟು ಫಲ. ಆ ಗುಣಗಳನ್ನು ನೆನೆಯೋದೇ ಸಾಧನ ಅಂತ ಗೊತ್ತಿಲ್ಲ. ಆ ಗುಣಗಳನ್ನು ನೆನೆಯುತ್ತಾ ಇರೋದೇ ಬದುಕು. ಅದಕ್ಕಾಗಿ ದೇವರು ಬದುಕು ಕೊಟ್ಟಿದ್ದಾರೆ. ಗೋಪಾಲದಾಸರು ಹೇಳಿಬಿಡ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು. ಏನು ಆ ಧೀರೇಂದ್ರ ತೀರ್ಥ ಗುರುಸಾರ್ವಭೌಮರು ಕಾಣಿಸ್ತಾ ಇದ್ದಾರೆ. ಅವರು ಮಾಡಿದ್ದದೆ ಸದಾ ಭಗವಂತನ ಗುಣಚಿಂತನೆ. ಇಂಥ ಗುಣ, ಇಂಥ ಗುಣ, ಇಂಥ ಗುಣ ಅಂತ ವಿಶೇಷ ಗುಣಚಿಂತನೆ ಮಾಡಿದವರು ವಿಶ್ವನಾಮಕ ಭಗವಂತನ ಉಪಾಸಕರು ನಮ್ಮ ಧೀರೇಂದ್ರ ತೀರ್ಥ. ವಿಶ್ವನಾಮಕ ಭಗವಂತನ ಉಪಾಸಕರವರು ಸಾಮಾನ್ಯರಲ್ಲ. ಉರಿಯುವ ಬೆಂಕಿ ಅನುಗ್ರಹ ಮಾಡಿದರೆ ಪೂರ್ಣ ಎಲ್ಲವನ್ನು ಕೊಟ್ಟುಬಿಡುತ್ತಾರೆ. ಅಂಥವರ ಸನ್ನಿಧಾನದಲ್ಲಿ ನಾವು ಕೂತಿದ್ದೇವೆ ಎಂಬುದು ನಮಗೆ ಎಚ್ಚರ ಇರಲಿ ಅಂದರು.